ஹரி ஓம் ஸ்ரீ குருப்போ நமஹ. அப்ரமம் பங்கரயித்தம் அஜரம் விமலம் சதா அனந்த தீர்த்தமத்லம் வதே தாபத்ரயாபஹம் நித்யா சித்தாந்த துத்வாந்த வித்வம்சன ஜெய்தீர்த்தாக்கத்தனி பாகதாம் நோதம்பரே அஸ்தி கல்பித கல்போயம் பிரத்யர்த்தி சகேசரி வியாச தீர்த்த குருபூயாத் அஸ்மிஷ்டாத்த சித்தையே தபோ வித்யா விரக்தியாதி சத்குணோகாகரானம் வாஜராஜகுருன் நுந்தே ஐக்கியபதாஷ்யான் பூஜ்ய ராகவேந்திராய சத்யதர்மலதாய பரதாம் கல்பவருக்ஷாய நமதாம் காமதேனவே துர்வாதி தாந்தவே விஷ்ணுவேந்தீவரேந்தவே ஸ்ரீராகவேந்திர குருவே நமோ அத்யந்த தயாளவே அஜ்ஞான புத்தி சம்பத் பிரதாயகம் விஜயான விமலம் சாந்தம் விஜயாட்சிய குரும் பஜே ஆகதாதி திரிகாலக்னம் ஆகமார்த்த விஷாதம் தியாகபோக சமாயுக்தம் பாகண்ணாரிய குரும்பஜே ஜல்தேஷ் நிபாகாரம் ஜெகதீஷ பதாஸ்ரயம் ஜெகதீதல விக்யாதம் ஜெகநாத குரும்பஜே ஆபாதமௌலி பர்யந்தம் குருநாமாக்தியம் ஸ்மரே தேன விக்னாஹ பிரஷ்யந்தி சித்தியந்த மனோரதாஹ. ஹரிஹி ஓம் ஸ்ரீ குருப்யோ நமஹ. ಇವತ್ತು ವಿಶೇಷವಾಗಿ ಶ್ರೀ ಗೋಪಾಲದಾಸರ ಸ್ಮರಣೆ ಮಾಡೋಣ ಅಂಥೇಳಿ. ಶ್ರೀ ಗೋಪಾಲದಾಸರ ಜೀವನ ಚರಿತ್ರೆ ನಿಮಗೆಲ್ಲರಿಗೂ ಗೊತ್ತಾದ ವಿಷಯ, ಅದಕ್ಕಾಗಿ ಅದನ್ನು ಜಸ್ಟ್ ಸಂಕ್ಷೇಪವಾಗಿ ಒಂದು ನಾಲ್ಕು ಮಾತುಗಳಲ್ಲಿ ಮಾತ್ರ ಹೇಳಿಬಿಟ್ಟು ಅವರ ಕೀರ್ತನೆಗಳನ್ನು ಸ್ವಲ್ಪ ನೋಡೋಣ ಅಂಥೇಳಿ. ನಿಮಗೆಲ್ಲರಿಗೂ ಗೊತ್ತಾದಂತೆ ಗೋಪಾಲದಾಸರು ದಾಸರ ಚತುಷ್ಟಯ ಅಂತ ನಾಲ್ಕು ಮಂದಿ, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ ದಾಸರು. ಆಕ್ಚುಲ್ ಆಗಿ ಮುಖ್ಯವಾಗಿ ಅವರನ್ನು ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ ದಾಸರು ಹೇಳ್ತಾರೆ. ಅಂದ್ರೆ ನಾವು ಈ ನಾಲ್ಕು ಮಂದಿಯಲ್ಲಿ ಒಬ್ಬರಾದಂತಹ ಗೋಪಾಲದಾಸರು, ಇವರು ಬಹಳ ಗುರುಭಕ್ತಿಗೆ ಒಂದು ಪರಾಕಾಷ್ಠೆಯಾಗಿರುವಂತಹವರು. ಗುರು ಮೇಲೆ ಅವರಿಗೆ ಎಷ್ಟು ಭಕ್ತಿ ಅಂತ ಹೇಳಿದರೆ, ಈ ಕಾಲದಲ್ಲಿ ಗುರುಗಳನ್ನು ಗುರುಗಳಂತ ಹೇಳ್ಕೊಳ್ಳಕ್ಕೆ ಸಂಕೋಚ. ಗುರುಗಳನ್ನು ಯಾರಾದರೂ ಎಲ್ಲಾದರೂ ಸರಿಯಾಗಿ ನೋಡೋದಿಲ್ಲ ಅಂತ ಹೇಳಿದ್ರೆ, ಅಲ್ಲಿರುವಾಗ ಗುರುಗಳನ್ನು ಅವರ ಹತ್ರ ನಾವು ಹೇಳ್ಕೊಳ್ಳಕ್ಕೆ, ನಮ್ಮ ಗುರುಗಳಂತ ಹೇಳ್ಕೊಳ್ಳಕ್ಕೆ ಸಂಕೋಚ ಮಾಡ್ತಾರೆ. ಹಾಗಿರುವಾಗ ಗುರುಗಳಿಗೆ ಒಂದು ಅವಮಾನ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಾಗ, ಜಗನ್ನಾಥ ದಾಸರು ಅವರು ಪೂರ್ವ ಆಶ್ರಮದಲ್ಲಿ ಅಂದ್ರೆ ಇನ್ನು ದೀಕ್ಷೆ ಪಡೆಯಲಕ್ಕೆ ಮುಂಚೆ ವಿಜಯದಾಸರನ್ನು ಅವಮಾನ ಪಡಿಸಿದಾಗ ಗೋಪಾಲದಾಸರು, ಅಯ್ಯೋ ನಮ್ಮ ಗುರುಗಳಿಗೆ ಹೀಗಾಯ್ತಲ್ಲವಾ ಅಂತ ಹೇಳಿ ಬಹಳ ಮನಸ್ಸಿಗೆ ನೊಂದುಕೊಂಡಾಗ, ಭಗವಂತ ಆ ಹೇಗೆ ಕರುಣ, ಜಗನ್ನಾಥ ದಾಸರು ಉದ್ಧಾರವೂ ಆಗಬೇಕು, ಹಾಗೆ ಗೋಪಾಲದಾಸರ ಮನಸ್ಸಿಗೂ ಸಂತೋಷ ಬರಬೇಕಂತ ಹೇಳಿ ಅವರು ಭಗವಂತ ನಡೆಸಿದಂತಹ ಒಂದು ಲೀಲೆ, ಅದೆಲ್ಲ ನಿಮಗೆ ಗೊತ್ತಾದ ವಿಷಯ. ಮುಖ್ಯವಾಗಿ ಗೋಪಾಲದಾಸರು ಇವರು 1722 ಇಸ್ವಿನಲ್ಲಿ ಇವರು ರಾಯಚೂರು ಜಿಲ್ಲಾನಲ್ಲಿರುವಂತಹ ದೇವದುರ್ಗ ಅನ್ನುವ ತಾಲೂಕದಲ್ಲಿರುವಂತಹ ಮೊಸರುಕಲ್ಲಿನಲ್ಲಿ ಅವರು ಹುಟ್ಟಿದ್ದಾರೆ. ಅವರು ನಾಲ್ಕು ಜನ ಅಣ್ಣ ತಮ್ಮಂದರು. ಅಲ್ಲಿ ಅವರ ತಾಯಿ ತಂದೆಗಳು ಮುರಾರಿ ವೆಂಕಮ್ಮ ಅನ್ನುವ ಅವರಿಗೆ, ನಾಲ್ಕು ಜನ ಗಂಡು ಮಕ್ಕಳಲ್ಲಿ ಅವರಲ್ಲಿ ಹಿರಿಯವರೇ ಇವರಿಗೆ ಭಾಗಣ್ಣ ಅಂತ ಹೆಸರು. ಸೊ ಈ ವಿಧವಾಗಿ ಅವರು ತಮ್ಮಂದರು ಸೀನಪ್ಪ, ದಾಸಪ್ಪ, ರಂಗಪ್ಪ ಅನ್ನುವರು. ಈ ಗೋಪಾಲದಾಸರು ಅವರು ಬಹಳ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಅವರು ಚಿಕ್ಕ ವಯಸ್ಸಿನಿಂದ ಭಗವಂತನ ಒಳ್ಳೆ ಧ್ಯಾನ ಎಲ್ಲ ಇತ್ತು. ಅವರು ಆಗತಾತ್ರಿಕಾಲಜ್ಞಂ ಅಂತ ನಾವು ಹೇಳಿದಂತೆ ಅವರಿಗೆ ಒಂದು ವಿಶೇಷವಾದ ಜ್ಞಾನ ಇತ್ತು. ಅಂದ್ರೆ ಅಸ್ಟ್ರಾಲಜಿ ಅಂತ ಹೇಳುವ, ಸೊ ಫೋರ್ ಕ್ಯಾಸ್ಟಿಂಗ್, ಫೋರ್ ಟೆಲ್ಲಿಂಗ್, ಅದರಲ್ಲಿ ಅವರಿಗೆ ಬಹಳ ವಿದ್ವತ್ ಇತ್ತು. ಸೊ ಈ ವಿಧವಾಗಿ ತಮ್ಮ ವಿದ್ವತ್ತನ್ನು ಪ್ರದರ್ಶನ ಮಾಡಿ ಅವರು ಜೀವನ ನಡೆಸ್ತಾ ಇದ್ರು. ಹಾಗಿರುವಾಗ ಆ ವಿಜಯದಾಸರ ಭೇಟಿಯಾಗತ್ತೆ. ಆ ವಿಜಯದಾಸರ ದಯಾ ಗುಣ, ಅವರ ಶಾಸ್ತ್ರ ನಿಷ್ಠೆಯ ಹರಿದಾಸ ಭಾವ, ಅದೆಲ್ಲ ಅವರು ಆಗ್ಬಿಟ್ಟು ಅವರ ಪ್ರಿಯ ಶಿಷ್ಯರಾಗ್ತಾರೆ. ಅವರು ತಿಳ್ಕೊಳ್ತಾರೆ ತಮ್ಮ ಸ್ವರೂಪೋದ್ಧಾರಕಗಳೇ ಅವರು ಬಂದಿದ್ದಾರೆ ಅಂತ ಹೇಳಿ ವಿಜಯದಾಸರ ಪಾದಗಳಿಗೆ ಅವರು ಎರಗಿ ಅವರು ಹೇಳಿದಂತೆ ಜಗನ್ನಾಥ ದಾಸರಿಗೆ ಅವರು ಜೀವನದಾನವನ್ನು ಕೂಡ ಮಾಡಿದ್ದಾರೆ ಅಂತ ಪ್ರಶಸ್ತಿ ಮಾಡಿಬಿಟ್ಟು ಅವರನ್ನು ಉದ್ಧಾರ ಮಾಡಿ ಜಗನ್ನಾಥ ದಾಸರಿಗೆ ಗುರು ನಿಂದೆ ಮಾಡಿದಂತಹ ಕಾರಣದಿಂದ ಅವರಿಗೆ ಹೊಟ್ಟೆ ಸುಳಿ ಬಂದಾಗ ಅವರಿಗೆ ಅವರು ಧನ್ವಂತರಿಯ ಪ್ರಾರ್ಥನೆಯನ್ನು ಮಾಡಿ ಅವರನ್ನು ಉದ್ಧಾರ ಮಾಡಿದಂತಹ ಕಥೆ ನಿಮಗೆಲ್ಲರಿಗೂ ಗೊತ್ತಾದಂತಹ ವಿಷಯ. ಸೊ ಹೀಗೆ ಪ್ರಖ್ಯಾತರಾದಂತಹ ಗೋಪಾಲದಾಸರು ಅವರು ಬಹಳ ಸುಂದರವಾದ ಅನೇಕ ಕೀರ್ತನೆಗಳನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಮೊಟ್ಟ ಮೊದಲದೇ ಹಾಗೆ ಧನ್ವಂತರಿಯ ಅನೇಕ ವಿಧವಾದ ಎರಡು ಮುಖ್ಯವಾದ ಪ್ರಸಿದ್ಧಿಗೆ ಬಂದಂತಹ ಸ್ತೋತ್ರಗಳಿದೆ. ಒಂದು, ಅವರೋಗವೋ ಎನಗೆ ದೇವಧನ್ವಂತರಿ ಸಾವಧಾನದಿ ಕೈಯ ಪಿಡಿದು ನೀ ನೋಡಯ್ಯ ಅಂತ ಹೇಳಿ ಹೇಳುವಾಗ, ಹರಿಮೂರ್ತಿಗಳು ಕಾಣಿಸವು ಎನ್ನ ಕಂಗಳಿಗೆ, ಹರಿಯ ಕೀರ್ತನೆಯು ಕೇಳಿಸದೆನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯಾ ಅಂತ ಹೇಳಿ ಹೇಳ್ತಾರೆ. ಅವರು ಅಪರೋಕ್ಷ ಜ್ಞಾನಿಗಳಲ್ಲವಾ, ಅವರು ಯಾಕೆ ಹಾಗೆ ಹರಿಮೂರ್ತಿಗಳು ಕಾಣಿಸವು ಎನ್ನ ಕಂಗಳಿಗೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಮಗಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಮಿಕ್ಕವರಿಗಾಗಿ. ಅದು ಹೇಗೆ ಹೇಳಕ್ಕಾಗತ್ತೆ ಮಿಕ್ಕವರಿಗಾಗಿ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಗೆ? ಅವರಿಗೆ ಮೇ ಬಿ ಅಂತಹ ಒಂದು ಪರಿಸ್ಥಿತಿ ಬಂತೇನು ಅಂತ ನಮಗೆ ಸಂಶಯ ಬಂದರೆ ನೆಕ್ಸ್ಟ್ ಪದ್ಯ ನೋಡಿದಾಗ ಗೊತ್ತಾಗತ್ತೆ. ಹರಿಪಾದ ಸೇವೆಗೆನ್ನ ಹಸ್ತಗಳು ಚಲಿಸವು ಗುರು ಹಿರಿಯ ರಂಗರಿಗೆ ಶಿರಬಾಗದು. ಇದು ಅವರಿಗೆ ಅನ್ವಯಿಸುವುದಲ್ಲವೇ ಅಲ್ಲ, ಆದ್ದರಿಂದ ಅದು ಬೇರೆಯವರಿಗಾಗಿ ಹೇಳ್ತಾ ಇದ್ದಾರೆ. ಅವರು ಗುರು ಹಿರಿಯರ ಅಂಗರಿಗೆ ವಿಜಯದಾಸರ ಪಾದಗಳಿಗೆ ಯಾವಾಗಲೂ ಇವರಿಗೆ ಯಾವಾಗಲೂ ಅವರ ಸೇವೆಯಲ್ಲೇ ನಿರತರಾಗಿದ್ದರು, ಆದ್ದರಿಂದ ಅವರು ನಮ್ಮಂತಹವರಿಗಾಗಿ ಮಾಡಿದಂತಹದ್ದು ಸ್ತೋತ್ರ ಅಂತೇಳಿ ಅದನ್ನು ನಾವು ತಿಳ್ಕೋಬೇಕು. ಹೀಗೆ ಅವರು ಸ್ತೋತ್ರ ಅಂದ್ರೆ ಅವರು ಮಾಡಿದಂತಹ ಧನ್ವಂತರಿ ಸ್ತೋತ್ರ ಅದೊಂದಾಗಿದೆ. ಅದಾದ ಮೇಲೆ ಅವರು ಜೀವ ಅಸ್ವತಂತ್ರ ಹರಿ ಸ್ವತಂತ್ರ ಅನ್ನೋದಕ್ಕೆ ಹೇಳಿದಂತಹ ಒಂದು ಹಾಡು ಇದೆ. ಪಾಲಿಸಿದೆ ಪಾಲಿಸಿದೆ ಪಾಲಿಸಯ್ಯ ಪದ್ಮ ಸಂಭವ ಪಿತನೆ ಪದೇ ಪದೇ ಎನಗಿನ್ನು ಜೀವ ಅಸ್ವತಂತ್ರ ದೇವ ನಿಜ ಸ್ವತಂತ್ರ ಜೀವ ಜಡರು ದೇವರ ಅಧೀನವೆಂದು ಜೀವೋತ್ತಮರಲ್ಲಿ ಬಹುತಿ ಜಡದಲ್ಲಿ ವಿರಕುತಿ ಕಾವ ಕೊಲ್ಲುವುದು ಎಲ್ಲ ಹರಿ ಎಂಬ ಜ್ಞಾನ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ವ್ಯಾಪಾರಗಳು ಭಗವಂತನೇ ಮಾಡಿಸ್ತಾ ಇದ್ದಾನೆ ಅನ್ನುವ ಜ್ಞಾನವನ್ನು ಕೊಡಪ್ಪ ಅಂತೇಳಿ ಬಿಂಬ ಚಲಿಸದೆ ಪ್ರತಿಬಿಂಬ ಚಲಿಸುವುದು ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಬಿಂಬ ಪೂರ್ಣನು ಪ್ರತಿಬಿಂಬನು ಅಲ್ಲ ಅಂತೇಳಿ ಆ ಬಿಂಬ ಪ್ರತಿಬಿಂಬದ ಭಾವವನ್ನು ಚೆನ್ನಾಗಿ ಜೀರ್ಣ ಮಾಡಿಕೊಂಡು ಅದನ್ನು ಎಲ್ಲರಿಗೂ ಉಪದೇಶ ಮಾಡಿದ್ದಾರೆ. ಅದಾದ ಮೇಲೆ ಇದು ಇನ್ನೊಂದು ಪ್ರಸಿದ್ಧವಾಗಿರುವಂತಹದ್ದು ಎನ್ನ ಭಿನ್ನಪ ಕೇಳು ಅನ್ನುವ ಎನ್ನ ಭಿನ್ನಪ ಕೇಳು ದೇವಧನ್ವಂತಿ ದಯಮಾಡು ಸಣ್ಣವನು ಇವ ಕೇವಳ ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು ಕರುಣಿ ಅಂತ ಹೇಳುವಾಗ ಅಲ್ಲಿ ಒಂದು ಹೇಳ್ತಾರೆ. ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬ ಈ ಮೂರು ವಿಧ ವಸ್ತುಗಳು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರ್ಣವಾಗಿಪ್ಪವು. ಘೋರ ವ್ಯಭಿಚಾರ ಪರನಿಂದೆ ಪರವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು ಮೂರು ವಿಧದಿಂದಲೇ ಕಾರಣನು ನೀನೆ ದುಷ್ಕರ್ಮ ಪರಿಹರಿಸುವುದು ಹರಿಯೇ ಅಂತೇಳಿ. ನೋಡ್ರಿ, ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಅದನ್ನು ಭಗವಂತ ಪರಿಹಾರ ಮಾಡುವ, ಆ ಕಷ್ಟಗಳು ಯಾಕೆ ಬರುತ್ತೆ ಭಗವಂತನೇ ಪರಿಹಾರ ಮಾಡಬೇಕನ್ನುವುದನ್ನು ಇಲ್ಲಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ನಮಗೆ ಮೂರು ವಿಧವಾದ ದರಿದ್ರ ಬರುತ್ತೆ ಅಂತೇಳಿ, ನಾವು ದರಿದ್ರರಾಗುವರು ಮೂರು ವಿಧದಿಂದಲೇ, ಮೂರು ವಿಧವಾದ ದಾರಿದ್ರ್ಯ ನಮಗೆ. ದಾರಿದ್ರ್ಯ ಅಂದ್ರೆ ಒಂದೇ ಅಲ್ಲವಾ, ದುಡ್ಡಿಲ್ಲದೆ ಇರುವುದು ಒಂದೇ ದಾರಿದ್ರ್ಯ. ಮೂರು ವಿಧವಾದ ದಾರಿದ್ರ್ಯವೇನು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬ ಈ ಮೂರು ವಿಧ ವಸ್ತುಗಳು. ಸೊ ಆರೋಗ್ಯ ಬೇಕು ನಮಗೆ, ಆಯುಷ್ಯ ಬೇಕು, ಐಶ್ವರ್ಯ ಬೇಕು, ಈ ಮೂರು ಇರಬೇಕು. ಆರೋಗ್ಯದ ದಾರಿದ್ರ್ಯವೇ ರೋಗಗಳು, ವ್ಯಾಧಿಗಳು ಆರೋಗ್ಯದ ದಾರಿದ್ರ್ಯ. ಆರೋಗ್ಯವಿಲ್ಲದೆ ಇದ್ದರೆ ರೋಗಗಳು ಬರುತ್ತೆ. ಆದ್ದರಿಂದ ಆರೋಗ್ಯದ ದಾರಿದ್ರ್ಯವೇ ಅದು ಒಂದು ದಾರಿದ್ರ್ಯ. ಆಯುಷ್ಯದ ದಾರಿದ್ರ್ಯ, ಆರೋಗ್ಯ ಇರುತ್ತೆ ದುಡ್ಡು ಇರುತ್ತೆ, ಆಯುಷ್ಯ ಇಲ್ಲದೆ ಇದ್ದರೆ ಎಲ್ಲವೂ ವ್ಯರ್ಥ. ಆದ್ದರಿಂದ ಆಯುಷ್ಯದ ದಾರಿದ್ರ್ಯ ಅಲ್ಪ ಆಯುಷ್ಯ ಆಗಿಬಿಡುತ್ತೆ, ಅದು ಕೂಡ ಬಹಳ ದೊಡ್ಡ ದಾರಿದ್ರ್ಯ. ಸೊ ಆದ್ದರಿಂದ ಅದು ಇನ್ನೊಂದು ವಿಧವಾದ ದಾರಿದ್ರ್ಯ. ಐಶ್ವರ್ಯ ದಾರಿದ್ರ್ಯ ಇದು ಪ್ರಖ್ಯಾತವಾಗಿರುವ ಎಲ್ಲರಿಗೆ ಗೊತ್ತಿರುವಂತಹದ್ದು. ಐಶ್ವರ್ಯ ದಾರಿದ್ರ್ಯ ಮೂರನೇ ಸಾರಿ ಹೇಳ್ತಾರೆ, ಮೊದಲಿಗೆ ಹೇಳುವುದು ಆರೋಗ್ಯ ದಾರಿದ್ರ್ಯ ಆಯುಷ್ಯ ದಾರಿದ್ರ್ಯ ಇವು ಬೇಕು. ಇವೆರಡು ಅಂದ್ರೆ ಆರೋಗ್ಯ ಆಯುಷ್ಯಗಳು ಬೇಕು, ಅವುಗಳ ದಾರಿದ್ರ್ಯ ಬೇಡ. ಸೊ ಐಶ್ವರ್ಯವೂ ಬೇಕು, ಐಶ್ವರ್ಯದ ದಾರಿದ್ರ್ಯ ಬೇಡ. ಬಟ್ ಅದಕ್ಕೆ ಮೂರನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಈ ಮೂರು ವಿಧವಾದ ವಸ್ತುಗಳು ಬೇಕು, ಅವುಗಳ ದಾರಿದ್ರ್ಯ ಬೇಡ. ಸೊ ನಾರಾಯಣನ ಭಜಕರಾದವರ ಸಾಧನೆಗೆ ಪೂರ್ಣವಾಗಿಪ್ಪವು. ನಾರಾಯಣನ ಭಜಕರು, ನಾರಾಯಣನ ಸೇವೆ ಮಾಡುವರ ಅವರ ಸಾಧನೆಗೆ ಇವು ಪೂರ್ಣವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಆದ್ರೆ ಈ ದಾರಿದ್ರ್ಯಗಳು ಯಾಕೆ ಬರುತ್ತೆ? ಆರೋಗ್ಯದ ದಾರಿದ್ರ್ಯ, ಆಯುಷ್ಯದ ದಾರಿದ್ರ್ಯ, ಐಶ್ವರ್ಯದ ದಾರಿದ್ರ್ಯ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಘೋರ ವ್ಯಭಿಚಾರ, ಘೋರ ವ್ಯಭಿಚಾರದಿಂದ ಆರೋಗ್ಯದ ದಾರಿದ್ರ್ಯ. ಘೋರ ವ್ಯಭಿಚಾರ ಅಂದ್ರೆ ಭಯಂಕರವಾದ ವ್ಯಭಿಚಾರ ಅಂದ್ರೆ ಅಭಿಚಾರ, ಅವಿತಃ ಚಲಿಸೋದು. ಎಲ್ಲಿ ಎಲ್ಲಿ ನಾವು ಚರಣ ಮಾಡಬೇಕು ಅದು ಸರಿಯಾಗಿ ಅದು ಮಾಡದೆ ಈ ಅಭಿಚಾರ, ನಾವು ನಡಿಕೊಳ್ಳಬೇಕಾದ ರೀತಿಯಲ್ಲಿ ನಡೆಯದೆ ಪಾಪದ ಮಾರ್ಗದಲ್ಲಿ ಹೋಗುವುದೇ ವ್ಯಭಿಚಾರ ದೋಷ. ಭಯಂಕರವಾದ ಪಾಪಗಳನ್ನು ಮಾಡುವುದು, ಅದಕ್ಕೆ ಪೂರ್ವಜನ್ಮ ಕುತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ ಅಂತ ಹೇಳಿದ್ರು. ನಾವು ಪಾಪ ಕರ್ಮಗಳನ್ನು ಮಾಡ್ತಾ ಅಂದ್ರೆ ಬಹಳ ನೀಚವಾದ ಪಾಪ ಕರ್ಮವನ್ನು ಮಾಡ್ತಾ ಮಾಡ್ತಾ ಇದ್ರೆ ಅದರಿಂದ ನಮಗೆ ವ್ಯಾಧಿಗಳು ಬಂದು ಆರೋಗ್ಯದ ದಾರಿದ್ರ್ಯ ಬರುತ್ತೆ. ಆದ್ದರಿಂದ ಆರೋಗ್ಯದ ದಾರಿದ್ರ್ಯಕ್ಕೆ ಕಾರಣ ನಾವು ಮಾಡುವ ಪಾಪಗಳು. ಅದಕ್ಕೆ ಘೋರ ವ್ಯಭಿಚಾರದಿಂದ ಆರೋಗ್ಯ ದಾರಿದ್ರ್ಯ ಬರುತ್ತೆ, ಪರನಿಂದೆಯಿಂದ ಆಯುಷ್ಯ ದಾರಿದ್ರ್ಯ ಬರುತ್ತೆ. ನಾವು ಎಲ್ಲರನ್ನು ಸಜ್ಜನರನ್ನು ನಿಂದನೆ ಮಾಡುವುದರ ಮೂಲಕವಾಗಿ ನಮಗೆ ಆಯುಷ್ಯ ದಾರಿದ್ರ್ಯ ಬರುತ್ತೆ. ನಮ್ಮ ಆಯು ಕಡಿಮೆ ಆಗುವುದಕ್ಕೆ ಕಾರಣ ಸಜ್ಜನರ ಬೇರೆಯ ಸಜ್ಜನರನ್ನು ನಿಂದೆ ಮಾಡಿದರೆ ಆಯುಷ್ಯ ದಾರಿದ್ರ್ಯ ಆಗುತ್ತೆ. ಅದಕ್ಕೆ ಒಳ್ಳೆಯವರನ್ನು ಸಜ್ಜನರನ್ನು ನಿಂದೆ ಮಾಡಬೇಡಿ ಮಾಡಬೇಡಿ ಅಂತ ಹೇಳುವುದಕ್ಕೆ ಕಾರಣ ಅದೇ. ಆಯುಷ್ಯ ದಾರಿದ್ರ್ಯ ಬರಬಾರದಂದ್ರೆ ಪರ ನಿಂದೆ ಮಾಡಬಾರದು. ಅದು ಐಶ್ವರ್ಯ ದಾರಿದ್ರೆ ಯಾಕೆ ಬರುತ್ತೆ? ಪರ ವಿತ್ತಾಪಹಾರ ಮಾಡಿದ ದೋಷದಿ. ಬೇರೆಯವರ ವಿತ್ತವನ್ನು ನಾವು ಕದ್ದರೆ ನಮ್ಮ ವಿತ್ತವನ್ನು ದೇವರು ಕದಿಯುವಂತೆ ಬೇರೆಯವರು ಕದಿಯುವಂತೆ ಮಾಡ್ತಾನೆ ಭಗವಂತ. ಆದ್ದರಿಂದ ಪರ ವಿತ್ತಾಪಹಾರದಿಂದ ನಮಗೆ ಐಶ್ವರ್ಯ ದಾರಿದ್ರ್ಯ ಬರುತ್ತೆ. ಹೀಗೆ ಅಲ್ಲಿ ಆರೋಗ್ಯ ಆಯುಷ್ಯ ಐಶ್ವರ್ಯ ಎಂಬ ಈ ಮೂರು ವಿಧ ವಸ್ತುಗಳು ನಾರಾಯಣ ಭಕ್ತರಾದವರಿಗೆ ಪೂರ್ಣವಾಗಿರುತ್ತೆ. ಆ ಮೂರು ದಾರಿದ್ರ್ಯ ಯಾವಾಗ ಬರುತ್ತೆ? ಘೋರ ವ್ಯಭಿಚಾರ, ಪರನಿಂದೆ, ಪರ ವಿತ್ತಾಪಹಾರ ಮಾಡಿದ ದೋಷದಿ. ದರಿದ್ರರಾಗುವರು ಮೂರು ವಿಧದಿಂದಲೇ ಮೂರು ವಿಧವಾದ ದಾರಿದ್ರ್ಯ ಬರುತ್ತೆ. ಅದಕ್ಕೆ ಕಾರಣನು ನೀನೇ, ದುಷ್ಕರ್ಮ ಪರಿಹರಿಸುವುದು ಭಗವಂತನೇ ಕಾರಣ ಆಗಿದ್ದಾನೆ. ಅಂದ್ರೆ ಏನು ಭಗವಂತ ಕಾರಣ? ಹೇಗೆ? ನಮ್ಮ ಕರ್ಮಗಳಿಗೆ ನಾವೇ ಕಾರಣ. ಭಗವಂತ ಯಾಕೆ ಕಾರಣ ಆಗಿದ್ದಾನೆ ಅಂದ್ರೆ ನಮಗೆ ಸ್ವಾತಂತ್ರ್ಯವಿಲ್ಲ. ಅವನು ಕಾರಣ ಆಗಿದ್ದಾನೆ ಅಂದ್ರೆ ಅವನು ನಿಮಿತ್ತ ಕಾರಣ, ಎಲ್ಲದಕ್ಕೂ ಅವನೇ ನಿಮಿತ್ತ ಕಾರಣ. ನಾವು ಮಾಡುವ ಕರ್ಮಗಳಿಗೆ ಅನುಸಾರವಾಗಿ, ನಾವು ಮಾಡುವ ಕರ್ಮಗಳು ನಮ್ಮ ಸ್ವಭಾವಕ್ಕನುಸಾರವಾಗಿ, ನಮ್ಮ ಸ್ವಭಾವಕ್ಕನುಸಾರವಾಗಿ ನಾವು ಮಾಡಿದ ಕರ್ಮಗಳನುಸಾರವಾಗಿ ಭಗವಂತ ಸ್ವತಂತ್ರನಾದರೂ ಕೂಡ ತನ್ನ ಸ್ವಾತಂತ್ರ್ಯದಿಂದ ಅವನು ಎಲ್ಲರೂ ಅವರವರು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಫಲಗಳನ್ನು ಕೊಡ್ತಾನೆ. ಆದ್ದರಿಂದ ನಿಮಿತ್ತ ಕಾರಣ ಅವನೇ ಆಗಿದ್ದಾನೆ. ಅವನೇ ನಿಮಿತ್ತ ಕಾರಣ ಆಗಿರುವಂತಹ ಭಗವಂತ ನೀನೆ ದುಷ್ಕರ್ಮ ಪರಿಹರಿಸುವುದು ಹರಿಯೇ. ಅಪ್ಪ, ನಾನು ಮಾಡಿದ ದುಷ್ಕರ್ಮಗಳನ್ನು ಪರಿಹಾರ ಮಾಡುವ ಮಾರ್ಗವನ್ನು ನನಗೆ ತೋರಿ, ನನ್ನನ್ನು ಕಾಪಾಡುವುದು ನಿನಗೆ. ಆದರೆ ಅದು ಮಾಡಬೇಕಂದ್ರೆ ದೇವರು, ನಾವು ದೇವರಿಗೆ ಸುಮ್ಮನೆ ಪ್ರಾರ್ಥನೆ ಮಾಡಿಬಿಟ್ರೆ ಆಗೋದಿಲ್ಲ. ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ದೇವರು ನಿರ್ದೇಶ ಮಾಡಿದ ಮಾರ್ಗದಲ್ಲಿ ನಡ್ಕೋಬೇಕು. ಆದ್ರೆ ನಮ್ಗೆ ಸ್ವಾತಂತ್ರ್ಯವಿಲ್ಲವಲ್ಲ, ನಾವು ಹೇಗೆ ನಡೆಯುವುದು ಅಂತ ಹೇಳಿದರೆ, ನಮಗೆ ಸ್ವಾತಂತ್ರ್ಯವಿಲ್ಲ ಅನ್ನುವುದು ನಾವು ಅರಿತವರ ಆದ ಮಾತ್ರಕ್ಕೆ ನಮಗೆ ಆ ಕರ್ಮಗಳಿಂದ ಮಾಡದೇ ಇರುವಂತಹ ಒಂದು ವಿಧ ಬರೋದಿಲ್ಲ. ನಾವು ಕರ್ಮ ಮಾಡುವುದಕ್ಕೆ ಸ್ವತಂತ್ರರಲ್ಲ ಅಂತ ಹೇಳಿದೆ, ಕರ್ಮ ಮಾಡದೇ ಇರುವುದಕ್ಕೂ ಸ್ವತಂತ್ರರಲ್ಲ. ಭಗವಂತ ನಮ್ಮಿಂದ ಮಾಡಿಸುತ್ತಾನೆ ಅನ್ನುವ ತಿಳುವಳಿಕೆ ಇರಬೇಕಷ್ಟೇ ಹೊರತು ನಾವು ಸ್ವತಂತ್ರರಲ್ಲ ಅನ್ನುವ ಅರಿವು ಇರಬೇಕು. ಆ ಅರಿವನ್ನು ಇಟ್ಟುಕೊಂಡು ನಾವು ದೇವರು ಮಾಡಿಸುತ್ತಾನೆ ಅನ್ನುವ ತಿಳುವಳಿಕೆಯಿಂದ ಮಾಡಬೇಕು ಕರ್ಮಗಳಷ್ಟೇ ಹೊರತು ನಾನು ಕರ್ಮಗಳನ್ನು ಮಾಡುವುದಿಲ್ಲ ಅಂತ ತಪ್ಪಿಸಿಕೊಳ್ಳುವುದಕ್ಕ ದಾರಿ ಅಂತ ಹೇಳ್ತಾ ಇಲ್ಲ. ಭಗವಂತ ನಮ್ಮ ಒಳಗೆ ನಿಂತು ಮಾಡಿಸುತ್ತಾನೆ ಅನ್ನುವ ತಿಳುವಳಿಕೆ ಇರಬೇಕಷ್ಟೇ ಹೊರತು ಆ ತಿಳುವಳಿಕೆ ಇದ್ದವನು ಭಗವಂತ ಮಾಡಿಸುತ್ತಾನೆ ಅನ್ನುವ ಜ್ಞಾನವೂ ಅವನಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುತ್ತೆ. ಇದು ಹೇಗೆ ಅಂತ ಹೇಳಿದರೆ, ಒಂದು ಒಳ್ಳೆ ಉದಾಹರಣೆ ಕೊಡಬೇಕಂತ ಹೇಳಿದರೆ, ಗೀತೆಯಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಎಲ್ಲ ಉಪದೇಶ ಮಾಡ್ತಾನೆ ಗೀತೆ, ಉಪದೇಶ ಮಾಡಿ ನಿಮಿತ್ತ ಮಾತ್ರ ಭವಸವಿಸಾಸಿನ ಅಂತ ಹೇಳಿ, ನೀನು ನಿಮಿತ್ತ ಮಾತ್ರನಪ್ಪ, ನೋಡು ನನ್ನ ಒಳಗಂತ ವಿಶ್ವರೂಪವನ್ನು ತೋರಿಸಿ, ನಾ ಫ್ಯೂಚರ್ ಭವಿಷ್ಯತ್ತನ್ನು ತೋರಿಸಿಕೊಡ್ತಾನೆ. ಭವಿಷ್ಯತ್ ಏನ್ ತೋರಿಸಿಕೊಡ್ತಾನೆ? ಭೀಷ್ಮ, ದ್ರೋಣಾದಿಗಳು, ಕರ್ಣಾದಿಗಳು, ಜಯದ್ರಥ ಮುಂತಾದವರನ್ನೆಲ್ಲರೂ ಕೂಡ ನಾನು ಸಂಹಾರ ಮಾಡಿಬಿಟ್ಟೀನಿ, ಕೊಂದು ಬಿಟ್ಟೀನಿ. ನೀನು ನನ್ನಿಂದ ಕೊಲ್ಲಲ್ಪಟ್ಟ ಇವರನ್ನು ನೀನು ನಿಮಿತ್ತ ಮಾತ್ರನಾಗಿ ಕೊಲ್ಲು ಅಂತ ಹೇಳಿ ಅಷ್ಟೇ ಹೇಳಿ ಬಿಡ್ತಾನೆ. ಅರ್ಜುನ ಏನು ಹೇಳಬಹುದಾಗಿತ್ತು? ಅಪ್ಪ, ನೀನೇ ಎಲ್ಲ ಮಾಡ್ಬಿಟ್ಟಿಯಲ್ಲ, ನಾನು ಯಾಕೆ ಮಾಡಬೇಕು? ನಾನೇನು ಮಾಡೋದಿಲ್ಲ, ನಾನು ಸುಮ್ಮನೆ ಕೂರ್ತೀನಿ, ತಪ್ಪನೆ ಕೂರ್ತೀನಿ ಅಂತ ಹೇಳಬೇಕು. ಅರ್ಜುನ ಹೇಳಲಿಲ್ಲ. ಅರ್ಥ ಆಯ್ತಾ ಕೃಷ್ಣನೇ, ನೀನು ಮಾಡಿಸುತ್ತಾ ಇದ್ದೆ ಬಿಂಬರೂಪನಾಗಿ, ನಾನು ಪ್ರತಿಬಿಂಬ ಮಾಡಬೇಕು, ನಾನು ಮಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ ಅರ್ಜುನ. ಅಂದ್ರೆ ಸಜ್ಜನರಾದವರು ಈ ಭಗವಂತನ ಉಪದೇಶದ ಈ ಮಾರ್ಗವನ್ನು ಸರಿಯಾಗಿ ಅರಿತವರಾಗಿ ನಿಮಿತ್ತ ಮಾತ್ರ ಅನ್ನುವ ಜ್ಞಾನದಿಂದ ಮಾಡಲಕ್ಕೆ ತೊಡಗುತ್ತಾರೆ. ದೇವರು ಮಾಡಿಸಿದಲ್ಲಿ ನಾನೇನು ಮಾಡೋದಿಲ್ಲ, ದೇವರು ಮಾಡಿಸಿದ್ರೆ ಮಾಡಿಸಲಿ ನೋಡೋಣ ಅಂತ ಹೇಳಿ ದೇವರನ್ನು ಚಾಲೆಂಜ್ ಮಾಡುವಂತಹ ಸ್ವಭಾವ ಬೇಕಂದ್ರೆ ಅದು ದುಷ್ಟ ಸ್ವಭಾವ ಆಗುತ್ತೆ. ಅಂತಹ ತಾಮಸಿಕ ಸ್ವಭಾವ ಇರಬಾರದು. ಭಗವಂತ ಮಾಡಿಸುತ್ತಾನೆ ಅನ್ನುವ ಅರಿವು ಇರಬೇಕು, ನಾವು ಸ್ವತಂತ್ರರಲ್ಲ ಅನ್ನುವ ಅರಿವು ಇರಬೇಕು. ಆ ಅರಿವಿಗೆ ತಕ್ಕಂತೆ ನಾವು ಮಾಡುವುದು ಕೂಡ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಮಾಡಲೇಬೇಕು, ಅದು ಸರಿಯಾದ ಮಾರ್ಗ ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ ವಶವಲ್ಲ ಕಲಿಯ ಬಾಧೆ. ವಸುಮತಿ ಅಂದ್ರೆ ಭೂಮಿ, ಭೂಮಿಯ ಮೇಲೆ ಇನ್ನು ಅಸುರ ಜನರೇ ಬಹಳ ವಶವಲ್ಲಪ್ಪ, ನನ್ನಿಂದ ಆಗ್ತಾ ಇಲ್ಲ ಕಲಿಯ ಬಾಧೆಯನ್ನು ಸಹಿಸಲಕ್ಕೆ. ಹೇಗಿದ್ದೇ ನಮ್ಮ ಪರಿಸ್ಥಿತಿ ಅಂದರೆ, ಬಿಸಿಲಿನಿಂದ ಪೀಡಿತವಾದ ಸಸಿಗಳಂತೆ ಶಿಶುಗಳು ನಾವಿಪ್ಪೆವು. ಸಸಿಗಳಂದ್ರೆ ಸ್ಯಾಪ್ಲಿಂಗ್ಸ್ ಅಂತೀವಲ್ವಾ, ಮೊಳಕೆಗಳು, ಪ್ಲಾಂಟ್ಸ್, ಚಿಕ್ಕ ಚಿಕ್ಕ ಮೊಳಕೆಗಳು, ಸೀಡ್ಲಿಂಗ್ಸ್. ಅದು ಬಿಸಿಲಿನಿಂದ ಪೀಡಿತವಾದರೆ, ಮಳೆ ಇಲ್ಲದೆ ಸುಮ್ಮನೆ ಒಳ್ಳೆ ಬಿಸಿಲು ಬಿಸಿಲು ಬಿಸಿಲಿದ್ದರೆ ಆವಾಗ ಅದು ಪೀಡಿತವಾಗಿ ಒಣಗ ಹೋದಂತೆ ಇದ್ದರತ್ತೆ. ಹಾಗೆ ಇದೆ ನಮ್ಮ ಪರಿಸ್ಥಿತಿ. ಶಿಶುಗಳಂತೆ ಆ ನಾವು ನಿನ್ನ ಮಕ್ಕಳು ಶಿಶುಗಳು ಒಣಗೋದ ಶಿಶುಗಳಂತಿದ್ದೀವಿ ನಾವು, ನೀನು ಅನುಗ್ರಹ ಮಾಡಿದ್ರೆ ನಮ್ಮಿಂದ ಆಗತ್ತೆ ಅಂತ ಹೇಳಿ ಅಸುರಾರಿ ನಿನ್ನ ಕರುಣಾಮೃತದ ಮಳೆಗೆರೆದು, ನಮಗೆ ಆ ಬಿಸಿಲಿಂದ ಪೀಡಿತರಾದ ನಮ್ಮ ಮೇಲೆ ಕರುಣಾ ಸಮುದ್ರದ ಮಳೆ ಬರಬೇಕು, ಆ ಮಳೆಯನ್ನು ಹಾಕಿ ನಮ್ಮನ್ನು ಕುಶಲದಿ ಪಾಲಿಸುವುದು. ನಮ್ಮ ಸ್ಥಿತಿ ಹೇಗಿದೆ ಅಂದ್ರೆ ಕೆಸರಿಂದ ಕೆಸರು ತೊಳೆದಂತೆ ಕರ್ಮದ ಪಥವು ಅಸುನಾಥ ಹರಿಯ ಪೊರೆಯ ಸ್ವಾಮಿ ಅಂತ. ಇದು ನಾವು ಕರ್ಮವನ್ನು ಬಿಡಿಸಿಕೊಳ್ಳಕ್ಕೆ ಏನು ಮಾಡಬೇಕು, ಇನ್ನೊಂದು ಕರ್ಮ. ಆ ಕರ್ಮವನ್ನು ಮಾಡಿದ್ರೆ ಅದನ್ನು ಬಿಡಿಸಿಕೊಳ್ಳಕ್ಕೆ ಇನ್ನೊಂದು ಕರ್ಮ. ಒಂದು ಜನ್ಮದಲ್ಲಿ ಮಾಡುವ ಕರ್ಮಗಳೇ ಹತ್ತಾರು ಜನ್ಮಗಳಿಗೆ ಸಾಕಾದಷ್ಟು ಕರ್ಮಗಳು. ಸೊ ಈ ವಿಧವಾಗಿ ಎಕ್ಸ್ಪೋನೆನ್ಶಿಯಲ್ ಆಗಿ ನಾವು ಮಾಡುವ ಕರ್ಮಗಳಿಂದ ನಾವು ಕರ್ಮಗಳನ್ನು ದೂರ ಮಾಡಿಕೊಳ್ಳಕ್ ಆಗೋದಿಲ್ಲ. ಆದ್ದರಿಂದ ಕರ್ಮದಿಂದ ಕರ್ಮ ಬಿಡಿಸಿಕೊಳ್ಳುವುದಂದ್ರೆ ಕೆಸರಿನಿಂದ ಕೆಸರು ತೊಳೆದಂತ ಆಗತ್ತೆ ಅಂತ ಹೇಳಿ. ಆದರೆ ಏನು ಮಾರ್ಗ ಅಂತ ಹೇಳಿದರೆ ಅದಕ್ಕೆ ನಿವೃತ್ತ ಕರ್ಮ. ನಾವು ಭಗವಂತನೇ ಮಾಡಿಸುತ್ತಾನೆ ಅಂತೇಳಿ ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡುವುದು, ಜ್ಞಾನಪೂರ್ವಕವಾಗಿ ಕರ್ಮಗಳನ್ನು ಮಾಡುವುದೇ, ಅದರಿಂದಲೇ ಕರ್ಮಗಳು ದೂರವಾಗತ್ತೆ ಅಂತ ಹೇಳಿ. ಅಪರೋಕ್ಷದಲ್ಲಿ ನಮಗೆ ಸಂಚಿತ ಆಗಾಮಿ ಕರ್ಮಗಳೆಲ್ಲ ನಾಶವಾಗುತ್ತೆ. ಆ ಅಪರೋಕ್ಷದ ಕಡೆ ನಾವು ಪ್ರಯಾಣ ಮಾಡಬೇಕಂದ್ರೆ ನಿವೃತ್ತ ಕರ್ಮ ಒಂದೇ ದಾರಿ. ಆ ವಿಧವಾಗಿ ನಾವು ಕೆಸರಿನಿಂದ ಕೆಸರಿಲ್ಲದೆ ಮಾಡಬೇಕಂದ್ರೆ ನಿವೃತ್ತ ಕರ್ಮಗಳನ್ನು ಮಾಡಬೇಕು. ಹಾಗೆ ಮಾಡಿಸಪ್ಪ ನನ್ನಿಂದ ಅಂತೇಳಿ ಅದಕ್ಕೆ ಅಸುನಾಥ ಅಸು ಅಂದ್ರೆ ವಾಯು, ವಾಯುದೇವರಿಗೆ ನಾಥನಾದಂತಹ ಹರಿಯೇ ಪೊರೆಯ ಸ್ವಾಮಿ ಅಂತೇಳಿ ಹೀಗೆ ಆದಿವ್ಯಾಧಿಗಳು ಉನ್ಮಾದ ವಿಭ್ರಮ ನಾನಾ ಬಾಧೆಗೆ ಔಷಧವು ನೀನೆ ಹೇ ದೇವ, ನಿನ್ನ ಕರ ಕಲಶ ಸುಧೆವೆರೆದು ಸಾಧುಗಳ ಸಂತೈಸು. ಧನ್ವಂತರಿ ರೂಪಿ ಪರಮಾತ್ಮ ಕಲಶದಲ್ಲಿ ಅಮೃತವನ್ನು ಹಿಡಿಕೊಂಡು ಬರ್ತಾನೆ ಸಮುದ್ರ ಮಥನ ಕಾಲದಲ್ಲಿ. ಆದ್ದರಿಂದ ಅಮೃತ ಅದು ಭಗವಂತನ ಕೈಲಿರುವಂತಹದ್ದು, ಅಮೃತ ಅವನ ಕೈಲಿರುವ ಆ ಅಮೃತ ಸುಧೆಯನ್ನು ಸಜ್ಜನರ ಮೇಲೆ ನಮ್ಮ ಮೇಲೆ ಹಾಕಿ ನಮ್ಮನ್ನು ಅಂದ್ರೆ ನಿತ್ಯವೂ ಆ ಭಗವಂತನ ಆ ಅಮೃತ ನಮ್ಮ ಮೇಲೆ ಕೂಡ ಭಗವಂತ. ನಾವು ಧನ್ವಂತರಿ ಜಪ ಮಾಡುವಾಗ ಅದಕ್ಕೆ ತಲೆ ಮೇಲೆ ಧ್ಯಾತ್ವಸ್ತಗಂ ಸುಮೃತಂ ಸುಮಂತಂ ಅಂತೇಳಿ ಅಲ್ಲಿ ಹೇಳಿದಂತೆ ನಾವು ಭಗವಂತನ ಸ್ಮರಣೆ ಧನ್ವಂತರಿ ಸ್ಮರಣೆ ಮಾಡ್ತಾ ತಲೆ ಮೇಲೆ ಕೈ ಇಟ್ಕೊಂಡು ಧನ್ವಂತರಿ ಜಪ ಮಾಡಬೇಕಂತೆ. ಹಾಗೆ ಧನ್ವಂತರಿ ಜಪ ಮಾಡಿದ್ರೆ ಅಮೃತದ ವರ್ಷವನ್ನು ಸುರಿಸುತ್ತಾನೆ ಅಂತೇಳಿ. ದೇವಂ ಸಯಸ್ಯ ಕರಸಿ ಶಿರಸಿ ಸ್ವಕರಂ ನಿಧಾಯ ಅಂತೇಳಿ. ಸೊ ಭಗವಂತ ಧನ್ವಂತರಿಯ ಭಗವಂತನನ್ನು ಸ್ಮರಣೆ ಮಾಡ್ತಾ ನಾವು ಇನ್ನೊಬ್ಬರ ತಲೆ ಮೇಲೆ ಕೈ ಇಟ್ಟು ಜಪ ಮಾಡಿದ್ರೆ ಅವರಿಗೂ ಕೂಡ ಆರೋಗ್ಯ ಉಂಟಾಗತ್ತೆ ಅಂತೇಳಿ. ದೇವಂ ಸಯಸ್ಯ ಶಿರಸಿ ಸ್ವಕರಂ ನಿಧಾಯ ಧ್ಯಾಯೇತ್ ಮನುಮಿಮಂ ಸವೀತ ರೋಗ ಪಾಪಾತ್ ಅಪೈತಿ ಮನಸಾ ಯದಿ ಭಕ್ತಿ ನಮ್ರಹ ಅಂತ ಹೇಳಿದಂತೆ ನಾವು ಭಕ್ತಿಯಿಂದ ಆ ಧನ್ವಂತರಿ ಜಪವನ್ನು ಮಾಡಿದರೆ ಅದರಿಂದ ನಮಗೆ ಪಾಪಗಳೆಲ್ಲ ದೂರವಾಗಿ ಅಮೃತ ವೃಷ್ಟಿ ಆಗತ್ತೆ ಅನ್ನುವ ವಿಶ್ವಾಸದಿಂದ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಅನ್ಯರನ್ನು ಭಜಿಸಿದರೆ ನಿನ್ನನೇ ಸ್ತುತಿಸುತ್ತ ನಿನ್ನ ಚಿಹ್ನೆಗಳ ಧರಿಸಿ ನಿನ್ನ ವರವ ನೆನೆಸಿ ನಿನ್ನ ನಾಮೋಚ್ಚರಿಸಿ ನಿನ್ನಿಂದ ಉಪಜೀವಿಸಿ ಅನ್ನ ಆರೋಗ್ಯಕ್ಕೆ ಅಲ್ಪ ಜೀವಿಗಳಿಗೆ ಇನ್ನು ಅಲ್ಪ ಅರಿಯಬೇಕೆ ನಿನ್ನ ಸಂಕಲ್ಪ ಭಕ್ತರ ಪೋಷಕನೆಂಬ ಘನ್ನ ಬಿರುದಿನ್ನು ಉಳುಹು ಸಲಹೋ ಅಂತೇಳಿ ಗೋಪಾಲದಾಸರು ಜಗನ್ನಾಥರ ದಾಸರ ಪರವಾಗಿ ಇದನ್ನು ಹೇಳ್ತಾರೆ. ನಿನ್ನವರಲ್ಲಿ ಇವಾಗ ಇನ್ನು ರತಿಯನ್ನು ಕೊಟ್ಟು ನಿನ್ನವನೆಂದು ಅರಿದು ನಿನ್ನ ನಾ ಪ್ರಾರ್ಥಿಸಿದ ಅನ್ಯರಿಗೆ ಅಲ್ಪರಿಯೇ ಎನ್ನ ಪಾಲಿಸುವ ದೊರೆ ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು. ಅದಕ್ಕೆ ನನ್ನಿಂದ ನನ್ನ ಮಾತಲ್ಲೇ ನನ್ನ ಹಿರಿಯರಾದ ವಿಜಯದಾಸರೇ ಇದನ್ನು ಹೇಳ್ತಾ ಇದ್ದಾರಪ್ಪ, ನೀನು ರಕ್ಷಣೆ ಮಾಡಬೇಕು ಇವರನ್ನ ಅಂತೇಳಿ ಮನ್ನಿಸಬೇಕು ಕರುಣಿ ಅನಂತ ಗುಣಪೂರ್ಣ ಗೋಪಾಲ ವಿಠಲ ಇನ್ನಿದನೆ ಪಾಲಿಸುವುದು ಸ್ವಾಮಿ ಅಂತೇಳಿ ಈ ವಿಧವಾಗಿ ಜಗನ್ನಾಥದಾಸ ಪರವಾಗಿ ಗೋಪಾಲದಾಸರು ಪ್ರಾರ್ಥನೆ ಮಾಡ್ತಾರೆ. ಅದೇ ವಿಧವಾಗಿ ಇನ್ನೊಂದು ಒಂದು ಚಿಕ್ಕ ಮುಂಡಿಗೆಯಂತೆ ಇರುವಂತಹ ಒಂದು ಸ್ತೋತ್ರ ಇದೆ, ಪಾಲಿಸಯ್ಯ ಪವನನಯ್ಯ ಅಂತೇಳಿ. ಪಾಲಿಸಯ್ಯ ಪವನನಯ್ಯ ಪಾಲವಾರಿತಿಶಯ್ಯ ವೆಂಕಟರೇಯ ಕಾಲ ಕಾಲಕ್ಕೆ ಹೃದಯ ಆಲಯದಲು ನಿನ್ನ ಶೀಲಮೂರ್ತಿ ತೋರ ಮೇಲು ಕರುಣದಿ. ಸೊ ಎಲ್ಲ ಕಾಲದಲ್ಲಿ ಕೂಡ ನನ್ನ ಹೃದಯ ಆಲಯದ ಒಳಗೆ ನಿನ್ನ ಶೀಲಮೂರ್ತಿ ನಿನ್ನ ಶುದ್ಧವಾದಂತಹ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ಯಾವಾಗ ಎಲ್ಲರ ಹೃದಯ ಕಮಲದಲ್ಲಿ ಇದ್ದಾನೆ. ಆ ಭಗವಂತ ಅಪರೋಕ್ಷ ದರ್ಶನವನ್ನು ಮಾಡಿಸಬೇಕು, ಬಿಂಬದರ್ಶನವಾಗಬೇಕಂದ್ರೆ ಭಗವಂತನ ಅನುಗ್ರಹವಾಗಬೇಕು. ಅದಕ್ಕೆ ಶೀಲಮೂರ್ತಿ ತೋರೋ ಮೇಲು ಕರುಣದೆ ಅಂತೇಳಿ ಅರ್ಜುನನಿಗೆ ಹೇಳಿದಂತೆ ಭಗವಂತ ಎಲ್ಲರ ಉದ್ದೇಶ ಅರ್ಜುನ ತಿಷ್ಠತಿ ಅಂತ ಹೇಳಿದಂತೆ ಬ್ರಾಹ್ಮಿಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ ಅಂತ ಹೇಳಿದಂತೆ ನಮ್ಮ ಒಳಗೆ ಅವನು ಈಶ್ವರ ಸರ್ವಭೂತಾನಾಂ ಉದ್ದೇಶಿ ಅರ್ಜುನ ತಿಷ್ಠತಿ ಅಂತ ಹೇಳಿದಂತೆ ನಮ್ಮ ಒಳಗೆ ಹೃದಯ ಕಮಲದಲ್ಲಿ ಭಗವಂತ ನೆಲೆಸಿದ್ದಾನೆ. ಆ ಭಗವಂತನನ್ನು ಅಪ್ಪ ನಿನ್ನ ದರ್ಶನವನ್ನು ಮಾಡಿಸಪ್ಪ ಅಂತೇಳಿ ಶೀಶ ಭಗವಂತ ಶೀಶ ಲಕ್ಷ್ಮೀಶ ಲಕ್ಷ್ಮೀಪತಿಯಾದಂತಹ ಭಾರ್ಯೆ ಸಂಸಾರವೆಂಬೋ ಸೂಸುವ ಶರಧಿಯೋಳು ಈಸಲಾರೆನೋ ಹರಿಯೇ ಏ ದೊರೆಯೇ ದಾಸನೆಂತೆಂದ ಮೇಲೆ ಘಾಸಿಗೊಳಿಸುವುದು ಲೇಸು ನಿನಗಲ್ಲವಯ್ಯ. ಹೇ ಜೀಯ, ಜೀಯ, ಜೀವ, ಎಲ್ಲರಿಗೂ ಪ್ರಾಣಾಧಾರಕನಾದಂತಹ ಭಗವಂತನೇ, ನೀನು ನನ್ನ ಈ ವಿಧ ನಾನು ದಾಸನಂದು ನಿನಗೆ ಶರಣಾಗಿದ್ದೀನಿ, ನನ್ನನ್ನು ಹೀಗೆ ಘಾಸಿ ಮಾಡಬೇಡಪ್ಪ ಅಂತ ಹೇಳಿ ದೋಷರಾಶಿಗಳೆಲ್ಲ ನಾಶನ ಮಾಡಿಸು. ವಿಶೇಷವಾದ ಜ್ಞಾನ ಲೇಸು ಭಕ್ತಿ ಇತ್ತು, ಆಸೆಯ ಬಿಡಿಸೆನ್ನ ಮೀಸಲ ಮನ ಮಾಡಿ, ನನ್ನ ಮನಸ್ಸು ನಿನಗೆ ಮೀಸಲವಾಗಲಿಪ್ಪ, ನನ್ನ ಮನಸ್ಸು ನಿನಗೆ ಸಮರ್ಪಣವಾಗಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾ, ನೀ ಸುಳಿವುದು ಶ್ರೀನಿವಾಸ ಕೃಪಾಳು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಅಲ್ಲಿ ಹೇಳ್ತಾರೆ, ಮೂರು ಗುಣಗಳಿಂದ, ಮೂರು ತಾಪಗಳಿಂದ, ಮೂರು ಅವಸ್ಥೆಯಿಂದ ಮುಕುಂದ, ನಾನು ಮೂರು ಗುಣಗಳಿಗೆ ಒಳಗಾಗಿದ್ದೀನಿ. ಸತ್ವರದ ತಮೋ ಗುಣಗಳನ್ನು ಬಂಧಿಸಿ ಹಾಕಿದೆ ಸಂಸಾರದಲ್ಲಿ. ಮೂರು ತಾಪಗಳು, ಮೂರು ತಾಪಗಳು ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅನ್ನುವ ಮೂರು ತಾಪಗಳು, ತಾಪತ್ರಯ ಅಂತೀವಿ, ಇದರಿಂದಗೆ ಒಳಗಾಗಿದ್ದೀನಿ ನಾನು. ಮೂರು ಅವಸ್ಥೆಗಳು, ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳು ನನಗಿದೆ, ಮೂರು ವಿಧವಾದ ಅವಸ್ಥೆಗಳಿದೆ. ಹೇ ಮೋಕ್ಷದಾಯಕನಾದಂತಹ ಭಗವಂತನೇ ವಾಸುದೇವನೇ, ನೀನು ಮೂರು ಐದರಿಂದ, ಮೂರು ಏಳರಿಂದ ಅಂತ ಹೇಳಿ, ಮೂರು ಐದರಿಂದ, ಮೂರು ಐದರಿಂದ, ಮೂರು ಐದರಿಂದ, ಫೈವ್ ಫೈವ್, ಪಂಚಭೂತಗಳು, ಪಂಚ ಇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಇವು ನಮಗೆ ಬಂಧನಕ್ಕೆ ಕಾರಣಭೂತವಾಗಿ ಪಂಚಭೂತಗಳಿಗೆ ಅವು ನಮ್ಮ ಮೇಲೆ ಪ್ರಭಾವವನ್ನು ತೋರಿಸುತ್ತೆ. ನಮ್ಮ ಪಂಚೇಂದ್ರಿಯಗಳಿಂದ ನಾವು ಪಂಚ ವಿಷಯಗಳನ್ನು ತನ್ಮಾತ್ರ ನೋಡಿ ಎಲ್ಲದಕ್ಕೆ ಬಂಧನಕ್ಕೆ ಒಳಗಾಗಿರ್ತೀವಿ. ಸೊ ಈ ಮೂರು ಐದುಗಳು ನನಗೆ ಬಂಧಕವಾಗಿವೆ, ಈ ಮೂರು ಐದುಗಳಿಗೆ ನಾನು ಒಳಗಾಗಿದ್ದೀನಿ. ಮೂರು ಏಳರಿಂದ, ಈ ಮೂರು ಏಳು ಅಂದ್ರೆ ಏನು? ನಮಗೆ ಸಪ್ತ ಧಾತುಗಳು, ನಮ್ಮ ಶರೀರದಲ್ಲಿ ಸಪ್ತ ಧಾತುಗಳು ನಮಗೆ ಸಾಂಸಾರಿಕ ಬಂಧನಕ್ಕೆ ಕಾರಣಭೂತವಾಗಿದೆ. ಒಂದು ಸಪ್ತ ಧಾತುಗಳು, ಇನ್ನೊಂದು ಸಪ್ತಪದಿ. ಸಪ್ತಪದಿ ಅಂದ್ರೆ ವಿವಾಹವಾಗುವಾಗ ಮಾಡುವಂತಹದ್ದು, ಅದೇ ಸಪ್ತಪದಿ. ಇದು ಜಸ್ಟ್ ಸಿಂಬಾಲಿಕ್ ಅಂದ್ರೆ ಸಂಸಾರ, ಸಂಸಾರವೆನ್ನುವ ಬಂಧನೆಯೂ ನನಗಿದೆ. ಅಷ್ಟೇ ಅಲ್ಲದೆ ನನಗೆ ಸಪ್ತ ವಿಧವಾದ ಪ್ರಕೃತಿ, ಅಷ್ಟಧ ಸಪ್ತಧ ಅಂದ್ರೆ ಸಪ್ತ ಅಂದ್ರೆ ಇದು ಪಂಚಭೂತಗಳು ಇದ್ದು, ಅಷ್ಟೇ ಅಲ್ಲದೆ ಮಹತ್ತತ್ವ, ಅಹಂಕಾರತತ್ವ, ಬುದ್ಧಿತತ್ವ ಅಂತ ಹೇಳಿದ್ರೆ ಅಹಂಕಾರತತ್ವ ಮಹತ್ತತ್ವದ ಒಳಗೆ ಹಾಕೊಂಡು ಬಿಟ್ರೆ ಮಹತ್ತತ್ವ ಬುದ್ಧಿತತ್ವ ಆಗುತ್ತೆ. ಹೀಗೆ ಪಂಚಭೂತಗಳು, ಮಹತ್ತತ್ವ, ಬುದ್ಧಿತತ್ವ ಅನ್ನುವಂತಹ ಏಳು ವಿಧವಾದ ಪ್ರಕೃತಿಗಳಿವೆ. ಸೊ ಈ ವಿಧವಾಗಿ ಆ ಮೂರು ಏಳರಿಂದ ನಾನು ಅದಕ್ಕೆ ಬದ್ಧನಾಗಿದ್ದೀನಿ. ಆದ್ದರಿಂದ ಮೂರರ ದಾರಿ ಕಾಣದೆ, ಮೂರರ ದಾರಿ ಕಾಣದೇ ಇದ್ದೀನಿ. ಮೂರರ ದಾರಿ ಅಂದ್ರೆ ಯಾವುದು? ಮೂರು ಅಂತ ಹೇಳಿದ್ರೆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನುವ ಆ ಮೂರು ಹೇಗೆ ಸಂಪಾದಿಸಬೇಕು, ಹೇಗೆ ಆ ದಾರಿಯಲ್ಲಿ ಹೋಗಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆ ಭಕ್ತಿ, ಜ್ಞಾನ, ವೈರಾಗ್ಯಗಳೆಂಬ ಮೂರರ ದಾರಿ ಕಾಣದೇ ಇದ್ದೀನಿ ನಾನು ಅಂತೇಳಿ ಅದಕ್ಕೆ ಮೂರಾದೆ. ಮೂರಾಗುವುದಂದ್ರೆ ಏನು? ಸೃಷ್ಟಿ ಲಯದಲ್ಲಿ ಮೂರನೇದು, ಮೂರಾದ್ರಿಂದ ಮೂರನೇದಾದೆ ಅಂದ್ರೆ ನಾಶವಾಗಿಬಿಡ್ತಾ ಇದೆ. ಟ್ರಾವೆಲಿಂಗ್ ಟುವರ್ಡ್ಸ್ ಡಿಸ್ಟ್ರಕ್ಷನ್, ನಾನು ನಾಶದ ಕಡೆಗೆ ನಡೀತಾ ಇದ್ದೀನಪ್ಪ. ಮೂರಾದೆ, ನಾನು ನಾಶದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೆ ಮೂರು ಹಿಡಿಸಿ, ನನಗೆ ಈ ಮೂರನ್ನು ಹಿಡಿಸಬೇಕು. ಏನು ಈ ಭಕ್ತಿ, ಜ್ಞಾನ, ವೈರಾಗ್ಯಗಳು ನನಗೆ ಬರುವಂತೆ ಮಾಡಪ್ಪ, ನನ್ನನ್ನು ಆ ಮೂರು ಹಿಡಿಸು ಅಂತೇಳಿ ಅದಕ್ಕೆ ಅದರ ಮೇಲೆ ಮೂರೆರಡು ಓಡಿಸಿ, ಮೂರೆರಡು ಓಡಿಸ್ಬೇಕು. ಮೂರೆರಡು ಅಂದ್ರೆ ತ್ರೀ ಟೈಮ್ಸ್ ಟು, ಮೂರೆರಡು ಆರು ಅಂತೇಳಿ. ಈ ಆರು ಯಾವುದು? ನಮ್ಗೆ ಅರಿಷದ್ವರ್ಗ ಅಂತ ಕರೆಯ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವ ಈ ಆರು ಯಾವ್ದಿದೆ? ಮೂರೆರಡು. ಆ ಆರನ್ನು ಓಡಿಸಿ ಅಂದ್ರೆ ಈ ಆರು ಶತ್ರುಗಳನ್ನು ನನ್ನ ಒಳಗಿಂದ ಓಡಿಸಿಬಿಟ್ಟು ನೀನು ನನ್ನ ಕಾಪಾಡಪ್ಪ ಅಂತ ಹೇಳಿ ಮೂರು ಮೂರು ಭಕ್ತಿಯ, ಮೂರು ಮೂರು ಅಂದ್ರೆ ತ್ರೀ ಟೈಮ್ಸ್ ತ್ರೀ, ಒಂಬತ್ತು ನವವಿಧ ಭಕ್ತಿಯನ್ನು ನನಗೆ ತೋರಿಸಿದೆ. ನವವಿಧ ಭಕ್ತಿ ಅಂದ್ರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಮಾತ್ಮ ನಿವೇದನಂ ಅಂತ ಹೇಳಿದಂತೆ ನವವಿಧ ಭಕ್ತಿಗಳು ಶ್ರವಣ, ಕೀರ್ತನ, ವಿಷ್ಣುವಿನ ಸ್ಮರಣೆ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಅಂದ್ರೆ ಸ್ನೇಹ, ಆತ್ಮ ನಿವೇದನ, ಎಲ್ಲವನ್ನು ಸಮರ್ಪಣೆ ಮಾಡುವುದು. ಈ ವಿಧವಾದಂತಹ ನವವಿಧ ಭಕ್ತಿಯನ್ನು ನನಗೆ, ಆ ಮಾರ್ಗವನ್ನು ನನಗೆ ತೋರಿಸಿ ನನಗೆ ಅಂತಹ ನವವಿಧ ಭಕ್ತಿಯನ್ನು ಕೊಟ್ಟು ಕಾಪಾಡಪ್ಪ ಅಂತೇಳಿ ಮೂರು ಕಾಲಕ್ಕೆ, ಮೂರು ಕಾಲ, ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳು, ಮೂರು ವಿಧವಾದ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಯಾವಾಗಲೂ ಇರಬೇಕು ಅಂದ್ರೆ ಎಲ್ಲ ಕಾಲಗಳು ಆಲ್ವೇಸ್ ಅಂತ ಹೇಳಿ ಸದಾ ಸರ್ವದ ಮೂರು ಕಾಲಗಳಲ್ಲಿಯೂ ನನಗೆ ಇಂತಹ ನವವಿಧ ಭಕ್ತಿಯನ್ನು ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಅವನು ಮೂರು ರೂಪವಾಗಿ ಮೂರು ಲೋಕವನ್ನೆಲ್ಲ ಮೂರು ಮಾಡುವ ಬಿಂಬ ಮೂರುತಿ ವಿಶ್ವ ಅಂತ ಹೇಳಿ ಭಗವಂತನನ್ನು ವಿಶ್ವ ಅಂತ ಸಂಬೋಧನೆ ಮಾಡ್ತಾರೆ. ವಿಶ್ವ ಅನ್ನುವುದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಮೊದಲನೇ ಹೆಸರು ವಿಶ್ವ. ವಿಶ್ವಂ ವಿಷ್ಣು ವಿಷ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿದಂತೆ ವಿಶ್ವ ಶಬ್ದದಲ್ಲಿ ಎಲ್ಲ ಶಬ್ದಗಳು, ವಿಶ್ವ ಅಂದ್ರೆ ಎಲ್ಲವೂ ಅಂತ ಅರ್ಥ. ವಿಶ್ವ ಶಬ್ದದಲ್ಲಿ ಎಲ್ಲ ಶಬ್ದಗಳು ಅಡಗಿವೆ. ಸೊ ಇಂತಹ ಆ ವಿಶ್ವನಾಮಕನಾದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಅಷ್ಟೇ ಅಲ್ಲದೆ ವಿಶ್ವನಾಮಕ ಜಾಗೃತ ಅವಸ್ಥೆಯಲ್ಲಿ ನಿಯಾಮಕನಾಗಿರುವ ಭಗವದ್ ರೂಪ, ಅದು ವಿಶ್ವರೂಪ. ಹೀಗೆ ಇರುವಂತಹ ಭಗವಂತನನ್ನು ಮೂರು ರೂಪವಾಗಿ ಇದ್ದಾನೆ ಭಗವಂತ. ಮೂರು ರೂಪ ಅಂತ ಹೇಳಿದ್ರೆ ನಾವು ಇದನ್ನು ಎರಡು ವಿಧವಾಗಿ ನೋಡಬಹುದು. ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಣ ಸೃಷ್ಟಿ ಸ್ಥಿತಿ ಲಯ ಆ ಮೂರನ್ನು ಉಂಟು ಮಾಡುವ ಮೂರು ವಿಧವಾದ ಭಗವದ್ರೂಪ ಒಂದು ವಿಧವಾಗಿ. ಅದೇ ವಿಧವಾದ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿದರೆ ಬ್ರಹ್ಮಣಿ ಬ್ರಹ್ಮರೂಪೇ ಸ್ಥಿತ ಶಿವರೂಪೇನ ಶಿವೇ ಸ್ಥಿತ ಅಂತ ಭಗವಂತ ಬ್ರಹ್ಮನ ಒಳಗೆ ಬ್ರಹ್ಮ ಅನ್ನುವ ಹೆಸರಿನಲ್ಲಿ ಚತುರ್ಮುಖ ಬ್ರಹ್ಮನ ಒಳಗೆ ಬ್ರಹ್ಮ ನಾಮಕನಾಗಿದ್ದು ಭಗವಂತ ಚತುರ್ಮುಖ ಬ್ರಹ್ಮನ ಮೂಲಕವಾಗಿ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ಸೊ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಹೌದು, ಬ್ರಹ್ಮ ಒಳಗೆ ನಿಂತು ಬ್ರಹ್ಮ ನಾಮಕನಾಗಿ ಭಗವಂತ ಸೃಷ್ಟಿ ಮಾಡಿದರೆ ಚತುರ್ಮುಖ ಬ್ರಹ್ಮದೇವರು ನಿಮಿತ್ತ ಮಾತ್ರ ಆಗಿ ಭಗವಂತನ ಆಜ್ಞೆಯಂತೆ ಚತುರ್ಮುಖ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ ಸೃಷ್ಟಿ. ಆದ್ರೆ ಆ ಬ್ರಹ್ಮದೇವರು ಮೂಲಕವಾಗಿ ಭಗವಂತ ಬ್ರಹ್ಮ ನಾಮಕನಾಗಿ ಮಾಡ್ತಾ ಇದ್ದಾನೆ. ಆ ಬ್ರಹ್ಮ ನಾಮಕನಾದ ಭಗವಂತ ವಿಷ್ಣುವು ತಾನೇ ಸ್ವಯಂ ವಿಷ್ಣುವು ರೂಪದಿಂದ ಇದ್ದು ಸ್ಥಿತಿಯನ್ನು ಮಾಡುತ್ತಾನೆ, ಮತ್ತು ಶಿವರೂಪದಲ್ಲಿ ಇದ್ದು ಸಂಹಾರ ಕಾರ್ಯವನ್ನು ಮಾಡಿ ಆ ಶಿವನಿಂದ ಆ ಶಿವನಿಕ್ಕಿಂತ ಕಲಗಿರುವ ಎಲ್ಲ ಜೀವರಾಶಿಗಳ ಸಂಹಾರ ಕಾರ್ಯ ಮುಗಿದ ಮೇಲೆ ಆ ಶಿವನ ಸಂಹಾರವನ್ನು ಕೂಡ ತಾನೇ ಮಾಡಿಬಿಟ್ಟು ಎಲ್ಲ ದೇವತೆಗಳ ಎಲ್ಲ ಸಂಹಾರ ಕಾರ್ಯವು ಮುಗಿದ ಮೇಲೆ ಭಗವಂತ ತಾನು ಪ್ರಳಯದಲ್ಲಿ ಮಲಗಿತ್ತಾನೆ. ಅಂತಹ ಭಗವಂತ ಅವನು ಈ ವಿಧವಾಗಿ ಮೂರು ರೂಪದ ಧಾರಣೆ ಮಾಡಿ ಮೂರು ಲೋಕವನ್ನೆಲ್ಲ ಮೂರು ಲೋಕಗಳಂದ್ರೆ ಏನು, ಒಂದು ವಿಧವಾಗಿ ನೋಡಿದರೆ ಮೂರು ಲೋಕಗಳು ಅಧೋಲೋಕಗಳು ಮಧ್ಯಲೋಕಗಳು ಊರ್ಧ್ವ ಲೋಕಗಳಂತೇಳಿ, ನೆದರ್ ವರ್ಲ್ಡ್ಸ್ ಆರ್ ಲೋಯರ್ ವರ್ಲ್ಡ್ಸ್, ಮಿಡಲ್ ವರ್ಲ್ಡ್ಸ್, ಅಪ್ಪರ್ ವರ್ಲ್ಡ್ಸ್ ಅಂತೇಳಿ. ಒಂದು ವಿಧವಾಗಿ ನೋಡಿದ್ರೆ ಮೂರು ಲೋಕಗಳಂದ್ರೆ ಸಮಸ್ತ ಪ್ರಪಂಚವೂ ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ 14 ಲೋಕ ಅಂತಾರಲ್ವಾ, ಅಂದ್ರೆ 14 ಅಂತ ಹೇಳಿದಾಗ ಆ 14 ಲೋಕಗಳ ಹೆಸರು ಹೇಳ್ತಾರೆ. ಮೂರು ಲೋಕಗಳಂತ ಹೇಳಿದಾಗ ಜಸ್ಟ್ ಕೆಳಗಿನ ಲೋಕಗಳು, ಮಧ್ಯಲೋಕಗಳು, ಮೇಲ್ಲೋಕಗಳು, ಮೂರು ಲೋಕ. ಸೊ ಬೋತ್ ಆರ್ ಈಕ್ವಲೆಂಟ್, ಮೂರು ಎರಡು ವಿಧವಾಗಿ ಹೇಳುವುದು. ಮೂರು ಲೋಕಗಳಂತ ಹೇಳಿದರೂ ಒಂದೇ, 14 ಲೋಕ ಅಂತ ಹೇಳಿದಾಗ 7 ಊರ್ಧ್ವ ಲೋಕಗಳು, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅನ್ನುವ 7 ಊರ್ಧ್ವ ಲೋಕಗಳು, ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಅನ್ನುವ 7 ಅಧೋಲೋಕಗಳು. ಹೀಗೆ 14 ಲೋಕಗಳಂತ ಹೇಳಿದಾಗ ಆ ಹೆಸರುಗಳನ್ನು ಹೇಳ್ತಾರೆ. ಒಟ್ಟಿಗೆ ಎಲ್ಲ ಲೋಕಗಳನ್ನು, ಸಮಸ್ತ ಲೋಕಗಳನ್ನಂತೇಳಿ, ಆ ಎಲ್ಲ ಲೋಕಗಳನ್ನು ಭಗವಂತ ಮೂರು ಮಾಡ್ತಾನೆ. ಮೂರು ಅಂದ್ರೆ ಮೂರು ಕಾರ್ಯಗಳೇನು, ಸೃಷ್ಟಿ, ಸ್ಥಿತಿ, ಲಯ, ಮೂರು ವಿಧವಾದ ಕಾರ್ಯಗಳು. 8 ವ್ಯಾಪಾರಗಳಲ್ಲಿ 8 ವ್ಯಾಪಾರಗಳು ಭಗವಂತ ಮಾಡ್ತಾನೆ. ಇಲ್ಲಿ ಮೂರನ್ನು ಮೆನ್ಷನ್ ಮಾಡ್ತಾನೆ ಅಂದ್ರೆ ಮುಖ್ಯವಾಗಿರುವ ಮೂರು, ಅಂದ್ರೆ ಮಿಕ್ಕ 5 ಕೂಡ ಮಾಡ್ತಾನೆ ಭಗವಂತ ಉಪಲಕ್ಷಣತೆಯ 8 ವ್ಯಾಪಾರಗಳು. ಅದೇ ಇಲ್ಲಿ ಮೂರನ್ನು ಅಂದ್ರೆ ಸೃಷ್ಟಿ ಲಯಗಳನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಈ ವಿಧವಾಗಿ ಮೂರು ವ್ಯಾಪಾರಗಳಂದ್ರೆ ಸೃಷ್ಟಿ ಲಯವನ್ನು ಮಾಡುವಂತಹ ಎಲ್ಲರಿಗೆ ಬಿಂಬಮೂರ್ತಿಯಾದಂತಹ ವಿಶ್ವನಾಮಕ ಪರಮಾತ್ಮನೇ ಅಂತೇಳಿ ಸಂಬೋಧನೆ ಮಾಡ್ತಾ, ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರದಲ್ಲಿ ಸಕಲ ದುರಿತ ಪರಿಹಾರವೆಂದು, ನಿನ್ನ ಸ್ಮರಣೆ ಮಾಡಿದಷ್ಟರೊಳಗೆ ದುರಿತ ಅಂದ್ರೆ ಪಾಪಗಳು ಪರಿಹಾರವಾಗತ್ತೆ ಎಂದು, ನಾ ಬಂದು ಮೊರೆ ಹೊಕ್ಕ ಮೇಲೆನ್ನ ಪೊರೆಯಬೇಕಲ್ಲದೆ ನಿನ್ನನ್ನು ಮೊರೆ ಹೊಕ್ಕಿದ್ದೀನಿ, ನನ್ನ ಕಾಪಾಡಪ್ಪ ಅಂತ ಹೇಳಿದೆ. ಜರಿದು ದೂರ ನೂಕುವರೆ ಮುರಾರೆ, ಜರಿದು ದೂರ ನೂಕುವರೆ, ನನ್ನನ್ನು ಹೀಗೆ ತಳ್ಳಿಬಿಟ್ಟು ದೂರ ಹಾಕುವುದು ಸರಿಯಲ್ಲಪ್ಪ ಭಗವಂತನೇ, ನಾನು ನಿನ್ನೇ ಕಾಪಾಡಬೇಕು ಅಂತ ಹೇಳಿ, ಮರುತಾಂತರ್ಗತ ಗೋಪಾಲ ವಿಠಲ, ಈ ಶರೀರವೇ ನಿನ್ನ ಚರಣಕ್ಕೆ ಅರ್ಪಿಸಿದನು, ನನ್ನ ಶರೀರದ ನಿನಗೆ ಅರ್ಪಣೆ ಮಾಡಿದ. ಅಂದ್ರೆ ಏನು ಶರೀರ ಅರ್ಪಣೆ ಮಾಡುವುದಂದ್ರೆ, ಎಲ್ಲ ವ್ಯಾಪಾರಗಳು ಈ ಶರೀರದಲ್ಲಿ ಮಾಡುವುದೆಲ್ಲ ನೀನು ಮಾಡಿಸುತ್ತಾ ಇದ್ದೀ ಅನ್ನುವ ತಿಳುವಳಿಕೆಯಿಂದ ನಿನಗೆ ಅರ್ಪಣೆ ಮಾಡುವುದೇ. ಅರ್ಪಣೆ ಮಾಡುವುದಂದ್ರೆ ನಾನು ಸ್ವತಂತ್ರನಲ್ಲ, ನೀನೇ ಸ್ವತಂತ್ರ ಅನ್ನುವ ತಿಳುವಳಿಕೆಯೇ ಒಂದು ಅರ್ಪಣೆ. ಇದೇ ನಿನ್ನ ಪೂಜೆಯಾಗಿದ್ದು ಇದೆ ಅಂತ ತಿಳ್ಕೊಳ್ಳುವುದೇ ಒಂದು ಅರ್ಪಣೆ. ಹೀಗೆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರಬೇಕಂತ ಹೇಳಿ ಚರಣ ತರ್ಪಿಸಿದೆನು. ಸರಿ ಬಂದದ್ದು ಮಾಡೋಪ್ಪ, ನಿನಗೆ ತೋರಿದ್ದು ನೀನ್ ಮಾಡಪ್ಪ, ಬಿರಿದು ನಿನ್ನದು ದೇವ ಪರಮದಯಾನಿಧೆ ಉರಗಾದ್ರಿ ವಾಸ ಅಂತ ಹೇಳಿ, ಪರಮದಯಾನಿಧೆ ಉರಗಾದ್ರಿ, ಉರಗ ಅಂತ ಹೇಳಿದ್ರೆ ಶೇಷ, ಶೇಷಾದ್ರಿವಾಸ, ಉರಗಾದ್ರಿವಾಸ, ಶೇಷನಾದಂತಹ ಶೇಷಾಚಲದಲ್ಲಿ ನೆಲೆಸಿರುವಂತಹ ಶ್ರೀನಿವಾಸನೇ ಕಾಪಾಡಪ್ಪ ಅಂತ ಹೇಳಿ ಹೀಗೆ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಅದಾದ ಮೇಲೆ ಇದು ಒಂದು ಕೊನೆಯದಾಗಿ ಇನ್ನೊಂದು ಅವರು ಮಾಡಿದಂತಹ ಒಂದು ಹಾಡನ್ನು, ಅದರ ಅರ್ಥವನ್ನು ಸ್ವಲ್ಪ ಚಿಂತನೆ ಮಾಡಿಬಿಟ್ಟು ಮಾಡೋಣ. ಇದು ಬಹಳ ಪ್ರಸಿದ್ಧವಾಗಿರುವಂತಹದ್ದು. ಇವರು ಮೈಸೂರು ರಾಮಚಂದ್ರಾಚಾರ್ಯ ಬಹಳ ಸುಂದರವಾಗಿ ಹಾಡಿದ್ದಾರೆ, ನೀವೆಲ್ಲ ಕೇಳಿರುವಂತಹ ಹಾಡು. ಸೊ, ಬಾರಯ್ಯ ಬಾಬಾ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರದನಕ ಮುಕ್ತರೊಡೆಯ ದೇವಯ್ಯ ಜೀಯ ಅಂತ ಹೇಳಿದಂತಹ ಹಾಡು. ಸೊ, ಇದರ ಅರ್ಥವನ್ನು ಸ್ವಲ್ಪ ಅರ್ಥ ಚಿಂತನೆ ಮಾಡೋಣ. ಇದು ಬಾರಯ್ಯ ಬಾಬಾ ಭಗವಂತನನ್ನು ಕರೆಯುವಂತಹ ಭಕ್ತರ ಪ್ರಿಯನಾದಂತಹ ಶ್ರೀನಿವಾಸರಾಯ ಕಾಪಾಡಪ್ಪ ಅಂತ ಹೇಳಿ, ಮಾರ ಜನಕ, ಮಾರ ಅಂದ್ರೆ ಮನ್ಮಥ, ಮನ್ಮಥನ ಪಿತನಾದಂತಹ ಭಗವಂತನೇ, ಮುಕ್ತರ ಒಡೆಯ, ಮುಕ್ತರಾದವರ ಎಲ್ಲರಿಗೂ ಒಡೆಯನಾದಂತಹ ದೇವಯ್ಯ ಜೀಯ, ಜೀಯ ಪ್ರಾಣಾಧಾರಕನಾದವನು, ಎಲ್ಲರಿಗೂ ಪ್ರಾಣ ಆಧಾರಕ, ಪ್ರಾಣದೇವರಿಗೂ ಪ್ರಾಣನಾದಂತಹ, ಪ್ರಾಣಸ್ಯ ಪ್ರಾಣ ಅಂತ ಹೇಳಿ ಅಂತಹ ಭಗವಂತನೇ ನೀನು ಕಾಪಾಡಪ್ಪ ಅಂತ ಹೇಳಿ ಹೇಳ್ತಾ, ವಾರಿದ ಆಲಯ ಪತೆ, ವಾರಿದ ನಾಭನೆ, ವಾರಿದ ಭವ ಪಿತ, ವಾರಿದ ನೇತನೆ, ವಾರಿದ ಮಿತ್ರ, ಅಪಾರ ಪ್ರಭಾವನೆ, ವಾರಿಜ ಜಾಂಡದ ಕಾರಣ ದೊರೆಯಂತೆ. ಈ ವಾರಿಜ ಶಬ್ದದಿಂದ ಇಷ್ಟು ವಿಧವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ವಾರಿದಾಲಯ ಪತೆ, ವಾರಿ ಅಂದ್ರೆ ನೀರು, ವಾರಿಜ ನೀರಿನಲ್ಲಿ ಹುಟ್ಟಿದ್ದು ತಾವರೆ ಹೂವು, ತಾವರೆ ಹೂವಿಗೆ ವಾರಿಜ ಅಂತಾರೆ. ವಾರಿದ ಆಲಯವಾಗಿ ಉಳ್ಳವಳು ಲಕ್ಷ್ಮೀದೇವಿ, ವಾರಿದಾಲಯ ಪತೆ ಅಂದ್ರೆ ಲಕ್ಷ್ಮೀ ಪತೆ ಅಂತ ಹೇಳಿ ಮೊದಲನೇ ಶಬ್ದದ ಅರ್ಥ. ವಾರಿದ ನಾಭನೆ ಅಂದ್ರೆ ವಾರಿದ ಪದ್ಮ, ನಾಭ ಪದ್ಮನಾಭ, ವಾರಿದ ನಾಭನೆ ಪದ್ಮನಾಭನಾದ ಭಗವಂತನೇ. ವಾರಿದ ಭವ, ವಾರಿದ ಭವ ಪಿತ, ವಾರಿಜ ಭವ, ವಾರಿ ಅಂದ್ರೆ ನೀರು, ವಾರಿಜ ಪದ್ಮ, ಪದ್ಮದ ಭವ, ಪದ್ಮ ಭವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರ ತಂದೆ. ವಾರಿದ ಭವ ಪಿತ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ತಂದೆನಾದಂತಹ ಭಗವಂತನೇ ಅಂತೇಳಿ ವಾರಿದ ಭವ ಪಿತ. ವಾರಿದ ನೇತ್ರನೇ ಕಮಲ ನೇತ್ರ, ಕಮಲದಳಾಯತಾಕ್ಷ, ವಾರಿದ ನೇತ್ರ ಕಮಲದಳಾಯತಾಕ್ಷನಾದ ಭಗವಂತನೇ. ವಾರಿದ ಮಿತ್ರ, ವಾರಿದ ಮಿತ್ರ, ವಾರಿ ನೀರು, ವಾರಿದ ತಾಮರ, ತಾವರೆಯ ಮಿತ್ರ ಅಂತೇಳಿ ಸೂರ್ಯ, ಸೂರ್ಯಾಂತರ್ಗತನಾದ ನಾರಾಯಣ ರೂಪ. ಆದ್ದರಿಂದ ವಾರಿದ ಮಿತ್ರ ಅಂದ್ರೆ ಸೂರ್ಯಾಂತರ್ಗತನಾದಂತಹ ಶ್ರೀಮನ್ನಾರಾಯಣ ರೂಪವನ್ನು ಇಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಅಂತಹ ಭಗವಂತನೇ ಅಪಾರ ಪ್ರಭಾವನೆ, ಮಿತಿ ಇಲ್ಲದೆ ಪ್ರಭಾವ ಇರುವವನೇ, ಅಂದ್ರೆ ಅತ್ಯಂತ ಮಹಿಮಾನ್ವಿತನಾದ ಭಗವಂತನೇ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ವಾರಿಜ ಜಾಂಡದ ಕಾರಣ ದೊರೆಯೇ. ವಾರಿಜ ಜಾಂಡ, ವಾರಿಜ ಅಂತ ಹೇಳಿದ್ರೆ ತಾವರೆ, ವಾರಿಜ ಜ ತಾಮರೆಯಲ್ಲಿ ಹುಟ್ಟಿದವರು ಚತುರ್ಮುಖ ಬ್ರಹ್ಮದೇವರು. ಸೊ ವಾರಿಜ ಜ ಅಂದ್ರೆ ಬ್ರಹ್ಮ, ವಾರಿಜ ಜ ಅಂಡ ಅಂದ್ರೆ ಬ್ರಹ್ಮಾಂಡ, ಸೊ ವಾರಿಜ ಜಾಂಡ ಅಂದ್ರೆ ಬ್ರಹ್ಮಾಂಡವಾಯಿತು. ಸೊ ವಾರಿಜ ಜಾಂಡದ ಕಾರಣ ಅಂದ್ರೆ ಬ್ರಹ್ಮಾಂಡದ ಕಾರಣ, ಬ್ರಹ್ಮಾಂಡಕ್ಕೆ ಕಾರಣಭೂತನಾದವನೇ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವನು, ಬ್ರಹ್ಮಾಂಡವನ್ನು ಸ್ಥಿತಿ ಮಾಡುವವನು, ಬ್ರಹ್ಮಾಂಡದ ಲಯ, ಈ ವಿಧವಾಗಿ ಬ್ರಹ್ಮಾಂಡ ಎಲ್ಲ ವ್ಯಾಪಾರಗಳಿಗೂ ಕಾರಣಭೂತನಾದಂತಹ ಭಗವಂತನೇ ದೊರೆಯೇ, ಸ್ವಾಮಿಯೇ ಕಾಪಾಡಪ್ಪ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಚಂದನವೇರಿ ಬಾಪ್ಪ ರಂಗ ದೇವೋತ್ತುಂಗ ನಂದನ ನಂದ ಅರಿಮದ ಭಂಗ ಕರುಣಾಪಾಂಗ. ಚಂದನ ಅಂದ್ರೆ ರಥ, ಚಂದನವೇರಿ ಬಾಪ ರಥವನ್ನು ಏರಿ ಬಾಪ ಅಂತೇಳಿ, ಏನು ರಥವನ್ನು ಏರಿ ಬರುವುದು ಅಂದ್ರೆ ಭಗವಂತ ನಾವು ನಮ್ಮ ಜೀವನ ರಥವಾಗಲಿ, ದೇಹದ ರಥ, ಎಲ್ಲ ವಿಧ ನಮ್ಮ ದೇಹವೇ ಒಂದು ರಥವಿದ್ದಂತೆ, ಎಲ್ಲ ಈ ರಥವನ್ನು ಏರಿ ಬಾಪ, ನಮ್ಮ ದೇಹದ ಒಳಗೆ ಈ ರಥ, ಈ ರಥದಲ್ಲಿ ಒಂದು ಸಿಂಹಾಸನ ಇದೆ, ಅದ ಹೃದಯ ಸಿಂಹಾಸನ, ಅದರಲ್ಲಿ ಭಗವಂತ ನೆಲೆಸಿದ್ದಾನೆ. ಹೀಗೆ ಈ ನನ್ನ ಜೀವನ ರಥವನ್ನು ನೀನು ಏರಿ ಬಾ ಅಂದ್ರೆ ನನ್ನ ಜೀವನವನ್ನು ನಡೆಸಪ್ಪ ಬಾಪ. ಹೇ ರಂಗ, ರಂಗ ಭಗವಂತ, ರಂಗ ಅಂದ್ರೆ ಭಗವಂತನಿಗೆ ರಂಗ ಅಂತ ಕರ್ತಿ. ಏನು ರಂಗ ಅಂದ್ರೆ, ರಂಗ ಅಂದ್ರೆ ಒಂದು ಎರಡು ಮೂರು ಅರ್ಥಗಳು. ರಂಗ ರಂಜಿಸುವವನು, ರಂಗ ಎಲ್ಲರಿಗೂ ಸುಖಪ್ರದಾಯಕನಾದವನು ಭಗವಂತ, ಆದ್ದರಿಂದ ಅವನು ರಂಗ. ರಂಗ ಅಂತ ಹೇಳಿದರೆ ಅವನು ಸುಖಪೂರ್ಣ, ಎಲ್ಲರಿಗೆ ಸುಖ ಕೊಡುವವನು, ತಾನು ಸುಖಪೂರ್ಣನಾಗಿದ್ದಾನೆ, ಆದ್ದರಿಂದ ರಂಗ. ರಂಗ ಅಂತ ಹೇಳಿದರೆ ಅವನು ರಂ ಸುಖವನ್ನು ಗಮಯತಿ ಕೊಡ್ತಾನೆ, ಅಂದ್ರೆ ಸುಖವನ್ನು ಈ ಜನ್ಮದಲ್ಲಿ ಕೊಡುವುದು ಅಂದ್ರೆ ಇಹಲೋಕದಲ್ಲಿ ಕೊಡುವುದು ಮಾತ್ರವಲ್ಲದೆ ಮೋಕ್ಷದ ಸುಖವನ್ನು ಕೂಡ ಪ್ರದಾನ ಮಾಡ್ತಾನೆ, ಅಂದ್ರೆ ಸುಖಂ ಗಮಯತಿ, ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ರೂಪವು ಅದು. ಅದರಿಂದಲೂ ರಂಗ ಅಂತ. ಹೀಗೆ ರಂಗನಾಮಕನಾದ ಭಗವಂತನೇ ದೇವೋತ್ತುಂಗ, ದೇವತೋತ್ತಮನಾದಂತಹ ಭಗವಂತನೇ, ದೇವಶ್ರೇಷ್ಠನಾದ ಭಗವಂತನೇ. ಉತ್ತುಂಗ ಅಂದ್ರೆ ಶ್ರೇಷ್ಠ, ದೇವಶ್ರೇಷ್ಠನಾದವನು, ಎಲ್ಲ ದೇವತೆಗಳಿಗೂ ಒಡೆಯನಾದವನೇ. ನಂದನಂದನ, ನಂದನ ನಂದನಂದನ ಅಂದ್ರೆ ಯಶೋಧಾನಂದರು, ನಂದನಿಗೆ ಆ ಯಶೋಧಾನಂದರಾದ ನಂದಗೆ ಮಗನಾಗಿ ಅವತಾರ ಮಾಡಿದಂತಹ ಭಗವಂತನೇ ನಂದನಂದನನೇ. ಇಲ್ಲ ನಂದಗೆ ಆನಂದವನ್ನು ಕೊಡುವವನು ಅಂತಹ ಭಗವಂತನೇ. ಅರಿಮದ ಭಂಗ, ಅರಿ ಅಂದ್ರೆ ಶತ್ರುಗಳು, ಅವರ ಮದವನ್ನು ಭಂಗ ಮಾಡ ಅಂದ್ರೆ ಶತ್ರುಗಳ ಮದವನ್ನು ಮುರಿದವನೇ ಅಂತೇಳಿ ಅರಿಮದ ಭಂಗ. ಕರುಣಾಪಾಂಗ, ಕರುಣಾ ಸಮುದ್ರನೇ, ಕರುಣಾ ದೃಷ್ಟಿಯನ್ನು ಭಕ್ತರ ಮೇಲೆ ಹಾಕುವವನು. ಅದಕ್ಕೆ ಕರುಣಾ ಅಪಾಂಗ ಅಂದ್ರೆ ಕಣ್ಣಿನ ಕೊನೆಯ ದೃಷ್ಟಿಯಿಂದ ಭಕ್ತರನ್ನು ಕರುಣಾ ದೃಷ್ಟಿಯಿಂದ ಕಾಪಾಡ್ತಾನೆ ಕರುಣಾಪಾಂಗ. ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಎರಡು ಪಾಠಗಳಿದೆ, ಎರಡರ ಅರ್ಥವನ್ನು ನೋಡೋಣ. ಒಂದು ಪಾಠದಲ್ಲಿ ಇದು ಸುಮಧುರ ವಿಗ್ರಹ ಶುಭಾಂಗ ವಿಹಂಗ ತುರಂಗ ಅನ್ನೋ ಒಂದು ಪಾಠ ಇದೆ. ಇಲ್ಲ ಇನ್ನೊಂದು ಪಾಠ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಅನ್ನೋ ಒಂದು ಪಾಠ ಇದೆ. ಸೊ ಇದು ಸಿಂಧು ಶಯನ ಅಂದ್ರೆ ಸಮುದ್ರ ಶಯನ, ಸಮುದ್ರದಲ್ಲಿ ಮಲಗಿದೆವನು, ಸುಂದರವಾದ ಅಂಗಗಳುಳ್ಳವನು ಹೇ ನಾರಸಿಂಗ ನರಸಿಂಹದೇವರೇ ಅಂತ ಒಂದು, ಅದು ಸರಳವಾದ ಅರ್ಥ. ಇನ್ನೊಂದು ಸುಮಧುರ ವಿಗ್ರಹ, ಸುಮಧುರವಾದಂತಹ ವಿಗ್ರಹ ಆಕಾರ ಉಳ್ಳವನು, ಶುಭಾಂಗ ಶುಭವಾದ ಅಂಗಗಳು ಉಳ್ಳವನು, ವಿಹಂಗ ತುರಂಗ, ವಿಹಂಗ ಅಂದ್ರೆ ಗರುಡ ಪಕ್ಷಿ ಆಕಾಶದಲ್ಲಿ ಸಂಚಾರ ಮಾಡುವುದು, ಆ ಗರುಡ ವಾಹನ, ತುರಂಗ ಅಂದ್ರೆ ವಾಹನ, ಗರುಡ ವಾಹನನಾದವನೇ, ಗರುಡ ವಾಹನನೇ ಅಂತೇಳಿ ಅದರ ಅರ್ಥ. ವಿಹಂಗ ತುರಂಗ ಅದಾದ ಮೇಲೆ ಕಂದ ವಿರಿಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ನಿಂದು ಬಂದು ಧಿಂ 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 ಧಿಮಿಕೆಂದು ನಿಂದಾಡಲು ಆನಂದದಿ ಮನಕೆ. ಭಗವಂತನನ್ನು ಸ್ತೋತ್ರ ಮಾಡಬೇಕಂತ ದೇವತೆಗಳೆಲ್ಲ ಬಂದು ಕುಣಿತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ, ಕಂದ ವಿರಿಂಚಿಯು, ಕಂದ ಅಂದ್ರೆ ಮಗ, ಮಗನಾದ ಬ್ರಹ್ಮದೇವರಂತ ಒಂದು ಇಲ್ಲ, ಕಂದ ಕಾಮ ವಿರಿಂಚಿ ವಿರಿ ಅಂದ್ರೆ ಕಂದನಾದ ವಾಯುದೇವರು, ವಿರಿಂಚಿ ಬ್ರಹ್ಮದೇವರು, ಬ್ರಹ್ಮದೇವರು ಮಗನೇ, ವಾಯುದೇವರು ಅಂದ್ರೆ ಮಕ್ಕಳಾದ ವಾಯು ಬ್ರಹ್ಮಗರು ಇಬ್ಬರು ಇದ್ದಾರೆ, ಇಬ್ಬರನ್ನು. ನಂದಿವಾಹನ ರುದ್ರದೇವರು, ನಂದಿವಾಹನಾಗ ಉಳ್ಳವನು. ಅದಾದ ಮೇಲೆ ಅಮರೇಂದ್ರ, ದೇವತೆಗಳಿಗೆ ಒಡೆಯನಾದ ಇಂದ್ರದೇವರು. ಸನಕ ಸನಂದನ ಆದಿ ಮುನಿವ್ರನ್ಯ, ಸನಕ ಸನಂದನ ಮುಂತಾದಂತಹ ಮುನಿಗಳ ಬೃಂದವು. ನಿಂದು ಬಂದು, ಅವರೆಲ್ಲ ಬಂದು, ನಿಂದು ಇಲ್ಲ ನಿಂದು ಬಂದು, ಅವರು ಬಂದಿದ್ದಾರೆ, ನಿಂತಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಧಿಂ 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 ಧಿಮಿಕೆಂದು ನಿಂದಾಡಲು, ಅವರು ಧಿಂ 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 ಅಂತೇಳಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಕುಣಿತಾ ಇದ್ದಾರೆ, ಭಗವಂತನನ್ನು ಗಾನ ಮಾಡ್ತಾ ಕುಣಿತಾ ಇದ್ದಾರೆ. ಹಾಗೆ ಆನಂದದಿಂದ ಭಗವಂತನ ಆ ದರ್ಶನ ಮಾತ್ರದಿಂದ ಆನಂದದಿಂದ ತುಂಬಿದವರಾಗಿ ಅವರು ನರ್ತನೆ ಮಾಡ್ತಾ ಇದ್ದಾರೆ. ತಮ್ಮ ಮನಸ್ಸು ಪೂರ್ವವಾಗಿ ಮನಸ್ಸು ತುಂಬಿರುವಂತೆ ನರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಅಂತಹ ಒಂದು ರೂಪವನ್ನು, ದೃಶ್ಯವನ್ನು ಕಾಣುತ್ತಾ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಅಂತಹ ಬಾರಯ್ಯ ಬಾಬಾ ಭಕ್ತರ ಪ್ರಿಯ ಶ್ರೀನಿವಾಸರಾಯ, ಅಂತಹ ಶ್ರೀನಿವಾಸರಾಯನೇ ಬಾಪ ಅಂತ ಹೇಳಿ ಸ್ತೋತ್ರ ಮಾಡ್ತಾ, ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ. ಭಕ್ತರ ಮನಕ್ಕೆ, ನೀವು ಭಕ್ತರ ಮನಸ್ಸಿಗೆ ತಕ್ಕಂತೆ ಏನು ಮಾಡ್ತಾ ಇದೀಯಪ್ಪ ಅಂದ್ರೆ, ಜಗಜ್ಜನ್ಮಾದಿ ಕರ್ತ, ಜಗತ್ತಿನ ಜನ್ಮ ಆದಿ, ಆದಿ ಸೃಷ್ಟಿ ಸ್ಥಿತಿ ಲಯ ನಿಮನ ಜ್ಞಾನ ಜ್ಞಾನ ಬಂದ ಮೋಕ್ಷ, ಈ ವಿಧವಾಗಿ ಅಷ್ಟವಿಧ ವ್ಯಾಪಾರಗಳನ್ನು ಮಾಡುವವನೇ ಹೇ ಗೋವಿಂದನೇ. ಉದರದಿ ಲೋಕ, ನಿನ್ನ ಉದರದಲ್ಲಿ ಎಲ್ಲ ಲೋಕಗಳನ್ನು ಇಟ್ಕೊಂಡಿದೀಯ. ಲಘುವಾಗಿ ಧರಿಸಿದ, ಬಹಳ ಸರಳ, ಏನು ಪ್ರಯತ್ನ, ನಾವು ಹೊಟ್ಟೆದಲ್ಲಿ ಆಹಾರ ಬಿದ್ದರೆ ಅಪ್ಪ ಹೊಟ್ಟೆ ಭಾರ ಆಯ್ತು ಅಂತ, ಭಗವಂತ ಎಲ್ಲ ಸಮಸ್ತ ಲೋಕಗಳನ್ನು ಲಘುವಾಗಿ ಏನು ಪ್ರಯತ್ನವಿಲ್ಲದೆ ಅತ್ಯಂತ ಸುಲಭವಾಗಿ ಧಾರಣೆ ಮಾಡಿದ್ದಾನೆ. ಧರಿಸಿದ ಮುಕುಂದ ಮೋಕ್ಷದಾಯಕನಾದವನೇ, ಭಕ್ತರ ಮನೆಗೆ ಭಕ್ತರ ಮನಸ್ಸಿಗೆ ಅವನು ಬಹಳ ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ. ಅವನು ಜಗ ಜಗ ಜಗಿಸುತ್ತ ಕೊಳೆವ ಆನಂದ ನಿಗಮಾವಳಿಯಿಂದ, ಜಗ ಜಗಿಸುತ್ತಾ ಕೊಳೆವ ಆನಂದ, ಅವನ ಮನಸ್ಸಿಗೆ ಜಗ ಜಗ ಪ್ರಕಾಶವನ್ನು ಕೊಡ್ತಾ ಕೊಳಿತಾ ಇದ್ದಾನೆ. ಹೃದಯಾಕಾಶದಲ್ಲಿ, ಹೃದಯ ಕಮಲದಲ್ಲಿ ಭಗವಂತ ಕಾಣಿಸಿಕೊಡ್ತಾ ಇದ್ದಾನೆ, ಕೊಳೆವ ಆನಂದ. ಹಾಗೆ ಅಪರೋಕ್ಷ ದರ್ಶನವನ್ನು ಕೊಡುವುದರ ಮೂಲಕವಾಗಿ ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ. ಅದು ಹೇಗೆ ಸಿಗತ್ತೆ? ನಿಗಮಾವಳಿಯಿಂದ. ಅಂತಹ ಅಪರೋಕ್ಷ ದರ್ಶನವಾಗಬೇಕಂದ್ರೆ ನಮಗೆ ಪರೋಕ್ಷ ಜ್ಞಾನ ಸಿದ್ಧವಾಗಬೇಕು. ಅಪರೋಕ್ಷ ಜ್ಞಾನ ಸಿದ್ಧವಾಗಬೇಕಂದ್ರೆ ನಿಗಮಗಳು, ವೇದಗಳ ಆವಳಿ, ಆ ವೇದಗಳನ್ನು ಅಧ್ಯಯನ ಮಾಡಿ, ಆ ವೇದ ಶಾಸ್ತ್ರಗಳ ಪುರಾಣಗಳ ಎಲ್ಲದರ ರಹಸ್ಯವನ್ನು ತಿಳಿದವರಾಗಿ, ಭಗವಂತನ ಮಹಿಮೆಯನ್ನು ಅರಿತವರಾಗಿ ಭಗವಂತನ ಸೇವೆ ಮಾಡಿದರೆ ಅವನ ಅನುಗ್ರಹ ಮಾಡಿ ಕಾಣಿಸಿಕೊಡ್ತಾನೆ. ಅವನು ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಿ ಆದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತಲಿ ಬೇಗ ಜಿಗಿಜಿಗಿದಾಡಲು ಮುಗುಳು ನಗೆಯ ಮಹೋರಗ ಗಿರಿವಾಸ ಅಂತೇಳಿ. ಇಲ್ಲಿ ಅಗಣಿತ ಮುನಿಗಣ, ಏನೇ ಇಲ್ಲದಂತಹ ಅನೇಕ ಮಂದಿ ಮುನಿಗಳೆಲ್ಲರೂ ಬಂದು ಭಗವಂತನ ಸ್ತೋತ್ರ ಮಾಡ್ತಾ ಕುಣಿತಾ ಇದ್ದಾರೆ. ಅದಾದ ಮೇಲೆ ಅಷ್ಟೇ ಮುನಿಗಳು ಮಾತ್ರವಲ್ಲ, ನಗ ಅಂದ್ರೆ ಸರ್ಪಗಳು, ಖಗ ಪಕ್ಷಿಗಳು, ಮೃಗ ಜಂತುಗಳು, ಅದಾದ ಮೇಲೆ ಶಶಿ ಗಗನ ಮಣಿ, ಶಶಿ ಅಂದ್ರೆ ಚಂದ್ರ, ಗಗನ ಮಣಿ ಅಂದ್ರೆ ಸೂರ್ಯ, ಗಗನ ಅಂದ್ರೆ ಆಕಾಶ, ಆಕಾಶದಲ್ಲಿರುವ ಮಣಿ ಅಂದ್ರೆ ಚಂದ್ರ ಸೂರ್ಯ ಆದ್ಯರು ಮುಂತಾದಂತಹ ದೇವತೆಗಳು, ಅಂದ್ರೆ ಎಲ್ಲ ವಿಧವಾದ ನಾನಾ ವಿಧವಾದಂತಹ ಕಿನ್ನರ ಕಿಂಪುರುಷಾದಿ ಸಮಸ್ತ ಗಂಧರ್ವರು ದೇವತರು ಎಲ್ಲರೂ ಕೂಡ ಬಂದು ಸೊಗಸಾಗಿ ಬಗೆ ಬಗೆ ಹೊಗಳುತ್ತಾರೆ, ಸೊಗಸಾಗಿ ಭಗವಂತನನ್ನು ಅನೇಕ ರೀತಿಯಲ್ಲಿ ಹೊಗಳುತ್ತಾ ಬೇಗೆ ಬೇಗೆ ಜಿಗಿಜಿಗಿದಾಡಲು ಅಂದ್ರೆ ಚೆನ್ನಾಗಿ ಆನಂದದಿಂದ ಕುಣಿತಾ ಇದ್ದಾರೆ, ನಾಟ್ಯ ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಮುಗುಳು ನಗಯ ಮಹೋರಗ ಗಿರಿವಾಸ, ಮುಗುಳು ಭಗವಂತ ಮಂದಹಾಸ ಬೀರ್ತಾ ಇದ್ದಾನೆ, ಮಂದಹಾಸವನ್ನು ಬೀರ್ತಾ ಭಗವಂತ ಹೇಗಿದ್ದಾನೆ. ಮಹೋರಗ ಗಿರಿವಾಸ, ಮಹಾ ಉರಗ, ಉರಗ ಅಂದ್ರೆ ಸರ್ಪ, ಮಹಾಸರ್ಪ ಶೇಷ, ಮಹಾ ಉರಗ ಮಹಾಸರ್ಪ ಶೇಷ, ಶೇಷಗಿರಿವಾಸ, ಶೇಷಗಿರಿಯಲ್ಲಿ ನಿಂತಿದ್ದಂತಹ ಶ್ರೀನಿವಾಸನೇ ಬಾಬಾ ವಾ ಅಂತೇಳಿ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ತಡೆ ಮಾಡಬೇಡಯ್ಯ ಹೇ, ನಲ್ಲ ವಾಕು ಲಾಲಿಸು. ನಲ್ಲ ಅಂದ್ರೆ ಒಳ್ಳೆ, ಒಳ್ಳೆ ಅಂದ್ರೆ ಒಳ್ಳೆ ಮಾತುಗಳಂದ್ರೆ ಏನು ಅಂದ್ರೆ ಭಗವಂತನನ್ನು ಸ್ತೋತ್ರ ಪರವಾದ ಸ್ತೋತ್ರ ಮಾಡುವಂತಹ ಮಾತುಗಳೇ ಒಳ್ಳೆ ಮಾತುಗಳು. ಇಂತಹ ಒಳ್ಳೆ ಮಾತುಗಳನ್ನು ನಾನು ನಿನ್ನ ಸ್ತೋತ್ರ ಮಾಡುವ ಈ ಮಾತುಗಳನ್ನೆಲ್ಲ ಆಲಿಸಪ್ಪ ಅಂತ ಹೇಳಿ, ಎನ್ನ ಒಡೆಯ, ಎನ್ನ ಒಡೆಯನಾದಂತಹ, ಎನ್ನ ದೊರೆಯಾದಂತಹ ಭಗವಂತನ ಶ್ರೀ ಗೋಪಾಲ ವಿಠಲ ದೇವ ಪರಾಕು, ನಿನಗೆ ನಿನಗೆ ದೇವ ಪರಾಕು, ಪರಾಕ್ ಅನ್ನುವ ಶಬ್ದ ಪ್ರಯೋಗ. ಪರಾಕ್ ಅಂತ ಹೇಳಿದರೆ ಭಗವಂತ ರಾಜರನ್ನು ಕರೆಯುವ ಪರಾಕ್ ಅಂದ್ರೆ ಏನು, ಪರಾಕು ಪರಾಕು ಅಂತ ಏನು ಅಂತ ಹೇಳಿದ್ರೆ, ಇದು ಪರಾಕ್ ಅನ್ನೋದು ರಾಜ ಬರುವಾಗ ರಾಜವನ್ನು ಆಹ್ವಾನ ಮಾಡುವಂತಹ ಮಾತು. ಏನು ಪರಾಕು ಅಂದ್ರೆ, ಪರರು ಯಾರಿದ್ದಾರೆ ಅಂದ್ರೆ ಶತ್ರುಗಳು, ಅವರು ದೂರ ಹೋಗ್ತಾರೆ, ಪರರನ್ನು ಅಟ್ಟೆ ಹಾಕುವಂತಹದ್ದು. ಪರಾಕು ಅಂದ್ರೆ ನಮಗೆ ಪರವಾದ ಶ್ರೇಷ್ಠವಾದ ಆನಂದವನ್ನು ಉಂಟು ಮಾಡುವಂತಹ ರಾಜನೇ ಬಾಪಾಜಿ. ಅದು ಭಗವತ್ ರಾಜರಿಗೆ ಮಾಡುವಾಗ ಅದು ಕೇವಲ ಸಾಮಾನ್ಯ ರಾಜರಿಗೆ ಜಸ್ಟ್ ಇದು ಫ್ಲಾಟ್ ಇದ್ದಂತೆ, ಆದ್ರೆ ಭಗವಂತನಿಗೆ ಮಾಡುವಾಗ ಅದು ಭಗವಂತ ನಿಜವಾದ ಪರಾಕವನ್ನ, ದುಷ್ಟರನ್ನು ಶತ್ರುಗಳನ್ನು ದೂರ ಮಾಡಿ ಆನಂದವನ್ನು ಕೊಡುವವನು ಅವನು. ಅದಕ್ಕೆ ಅವನು ದೇವನಿಗೆ ಪರಾಕು ಅಂತ ಹೇಳುವಂತಹದ್ದು. ಅವನು ಅಡಿಗೀಡು, ನೀನು ಅಡಿಗಿ, ಈ ಅಡಿ ಅಂದ್ರೆ ಪಾದಗಳನ್ನು ನನ್ನ ಹೃದಯದಲ್ಲಿ ಇಡಪ್ಪ, ಅಡಿಯನ್ನು ಇಡು, ಅಡಿಗೀಡು ಅಡಿಗೀಡು ಇಲ್ಲ ಅಡಿ ಇಡು, ನಿನ್ನ ಪಾದವನ್ನು ಅಂದ್ರೆ ಪಾದವನ್ನು ಇಡುವುದಂದ್ರೆ ನಿನ್ನ ಪಾದ ದರ್ಶನವನ್ನು ನನಗೆ ಕೊಡು, ಆ ನಿನ್ನ ಪಾದವನ್ನು ನನ್ನ ಹೃದಯದಲ್ಲಿ ಇಡು, ನಿನ್ನ ಪಾದಗಳ ದರ್ಶನವನ್ನು ನನಗೆ ಹೃದಯದಲ್ಲಿ ಮಾಡುವಂತೆ ಮಾಡಪ್ಪ. ಹೇ ಭಕ್ತವತ್ಸಲ, ಶ್ರೀ ಲಕ್ಷ್ಮಿನಲ್ಲ ಲಕ್ಷ್ಮೀಪತಿಯಾದಂತಹ ಭಗವಂತನೇ ಅಂತ ಹೇಳ್ತಾ, ಮಡುವಿನೊಳಗೆ ಗಜ ಮೊರೆ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡುದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಬೇಗ. ಇದು ನಿಮ್ಗೆ ಅರ್ಥ ಆಗಿರುವಂತಹ ಶಬ್ದಗಳೇ ಸ್ವಲ್ಪ ಹೇಳೋಣ. ಮಡುವಿನೊಳಗೆ, ಮಡುವು ಅಂದ್ರೆ ಕೆರೆ, ಇದು ಗಜರಾಜ ಉದ್ಧಾರ ಮಾಡಿದಂತಹ ಸಮಾಚಾರ. ಆ ಕೆರೆಯ ಒಳಗೆ ಆ ಗಜರಾಜ ಆ ಮೊಸಳಿಗೆ ಸಿಕ್ಕಿರುವಾಗ ಅದು ಮೊರೆ ಇಡಲು ಆ ಕ್ಷಣ ಅವನು ಮೊರೆ ಇಟ್ಟಾಗ ಗಜರಾಜ ತಕ್ಷಣವೇ ಬಂದು ಮಡದಿಗೆ ಹೇಳದೆ ಲಕ್ಷ್ಮೀದೇವಿಗೂ ಹೇಳದೆ ಬಂದ ಅಂತ ಹೇಳಿ ಇದು ಸುಂದರವಾಗಿ ವರ್ಣನ ಮಾಡ್ತಾರೆ. ಅಂದ್ರೆ ಲಕ್ಷ್ಮೀದೇವಿಗೆ ಹೇಳದೆ ಬಂದ ಅಂದ್ರೆ ಲಕ್ಷ್ಮೀದೇವಿ ಭಗವಂತನ ಒಳಗೆ ಹೃದಯ ಕಮಲದಲ್ಲಿ ಯಾವಾಗಲೂ ಇದ್ದಾರೆ, ಹೇಳಬೇಕಾಗಿದ್ದ ಅವಶ್ಯಕತೆನೆ ಇಲ್ಲ ಅಂತ ಅರ್ಥ. ಸೊ ಮಡದಿಗೆ ಹೇಳದೆ ದುಡುದುಡನೆ ಬಂದು ಭಗವಂತ ಬೇಗ ಬೇಗ ಬಂದ, ಬಂದು ಹಿಡಿದು ತಾನು ನಕ್ರನ ಬಾಯಿ ಚಕ್ರವನ್ನು ಹಿಡಿದು, ನಕ್ರ ಅಂದ್ರೆ ಮೊಸಳಿಯ ಬಾಯನ್ನು ಕಡೆದು ಬಿಡಿಸಿದನೆ ಸಡಗರದಲ್ಲಿ, ಅವನು ಬಿಡಿಸಿದ್ದಾನೆ ಆ ಸಡಗರದಲ್ಲಿ, ಆ ಕೆರೆಯಲ್ಲಿ, ಆ ಸಮುದ್ರದಂತಿರುವಂತಹ ಕೆರೆಯಲ್ಲಿ ಭಗವಂತ ಅವನ ಯಂತ್ರವನ್ನು ರಮೆ ಪೊಡವಿಯೊಡನೆ ಬೇಗ. ರಮ ಪೊಡವಿಯೊಡನೆ, ರಮೆ ಲಕ್ಷ್ಮೀದೇವಿ, ಪೊಡವಿ ಭೂದೇವಿ, ಶ್ರೀಭೂರೂಪಗಳಿಂದ ಸೇರಿದ ಭಗವಂತನೇ ಶ್ರೀಭೂ ಸಹಿತನಾದ ಹೇ ಶ್ರೀನಿವಾಸನೇ, ಬೇಗ ಬಾಪ ಬಾರಯ್ಯ ಬಾಬಾ ಭಗುತರ ಪ್ರಿಯ ಶ್ರೀನಿವಾಸರಾಯ ಮಾರಜನಕ ಮುಕ್ತರೊಡೆಯ ದೇವಯ್ಯ ಜೀಯ ಅಂತ ಹೇಳಿ ಅತ್ಯಂತ ಭಕ್ತಿಭಾವದಿಂದ ಶ್ರೀನಿವಾಸ ದೇವರ ಸ್ತೋತ್ರವನ್ನು ಇಲ್ಲಿ ಮಾಡಿದ್ದಾರೆ. ಹೀಗೆ ಗೋಪಾಲದಾಸ ಅನೇಕ ಕೀರ್ತನೆಗಳನ್ನು, ಸುಂದರವಾದ ಕೀರ್ತನೆಗಳನ್ನು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಮೇರೆ ಮಾಡಿದ್ದ ಎಲ್ಲ ರಥವಾನಿ ಸಾಯ ಅನ್ನೋದು ಬಹಳ ಸುಂದರವಾದ ಕೀರ್ತನೆಗೆ, ರಾಮದೂತನ ಪಾದ ತಾಮರಸವ ಕಂಡೆ ಅಂತ ಹೇಳಿ ಅದು ಕೂಡ ಒಂದು ಸುಂದರವಾದ ಒಂದು ಕೀರ್ತನೆ. ಹೀಗೆ ಅವರು ಅನೇಕ ಕೃತಿಗಳನ್ನು, ಸುಂದರವಾದ ಕೃತಿಗಳನ್ನು ಮಾಡಿದ್ದಾರೆ, ಸುಲಾದಿಗಳು ಮಾಡಿದ್ದಾರೆ. ಹೀಗೆ ಗೋಪಾಲದಾಸರು ವಿಜಯದಾಸರ ಸಾಂಗತ್ಯದಲ್ಲಿ ಇದ್ದು ಅವರಿಗೆ ಸೇವೆಯನ್ನು ಮಾಡ್ತಾ ಅನೇಕ ಕೀರ್ತನೆಗಳನ್ನು, ಕೃತಿಗಳನ್ನು ಮಾಡಿ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ನಾವು ಇವತ್ತು ಅವರ ಸ್ಮರಣೆಯನ್ನು ವಿಶೇಷವಾಗಿ ಮಾಡಿ ಭಗವಂತನ ಅನುಗ್ರಹಕ್ಕೆ ನೀವೆಲ್ಲರೂ ಪ್ರೀತಿಪಾತ್ರರಾಗಿದ್ದೀರಿ ಅಂತ ಹೇಳಿ ಭಾವನೆ ಮಾಡ್ತಾ ಈ ಎರಡು ಮಾತುಗಳನ್ನು ಇವತ್ತು ಸಮರ್ಪಣಾತ ಶ್ರೀ ಕೃಷ್ಣಾರ್ಪಣಮಸ್ತು. ಗಾಯನವಾದ ಮನಸ್ಸೇಂದಿರುವ ಬುದ್ಧ್ಯಾತ್ಮನಾವ ಅನುಸುಸ್ವಭಾವಾತ್ ಕರೋಮಿ ಇತ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಪ್ರಿಯಾಮಿ ಶ್ರೀ ಕೃಷ್ಣ.